வந்தே ரமாவல்லபம் லசத்து ஸ்ரீமதானந்த தீர்த்தேந்திரனோ ஹிருதம்பரே யத்வச்சந்திரிகா ஸ்வாந்த சந்தாபம் வினிகிருந்தது. பதவாக்கிய பிரமாணஜா பிரணம்ய சிரசா குரு அகரிஷ்யே யதாபோதம் விஷ்ணு தத்துவ விநிர்ணயம் சதாகமைக விக்னேயம் சமதீதக்ஷராட்சரம் நாராயணம் சதா வந்தே நிர்தோஷாசேஷ சத்குணம் நச்ச விஜானசூன்யோர்பிபவதி தேஷாம் மதம் வாதிபி பிரதிபத்தே நச்ச அனுமானாதீனாம் ஆகமம் வினா பிராமாண்யம் தர்மாதிஷு ததகோச்சரத்வாத். அதன் ஹெடி அத்தோ அபோருஷேய வாக்கியனைவ தர்மாதி சித்தே சர்வவாதினாமபி ததங்கீ காரியம். ஹீகே பிரத்யஷ்டதிந்த சாத்திய இல்ல, பாஹ்ய பிரத்யஷ்டதிந்த சாத்திய இல்ல, ரூபாதிகளந்தே மூர்த்த திரவிய அல்ல. ಅದೇ ರೀತಿಯಲ್ಲಿ ಅಂತಃಕರಣದಿಂದ ಸಾಧ್ಯ ಇಲ್ಲ, ಸುಖಾದಿ ಅನುಭವ ಬಂದ ಬರಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಅನುಮಾನದಿಂದ ಸಾಧ್ಯ ಇಲ್ಲ. ಅದಕ್ಕೊಂದು ವ್ಯಾಪ್ತವಾದ ಲಿಂಗ ಇಲ್ಲ, ತತ್ ಪ್ರತಿಬದ್ಧ ಲಿಂಗಾಭಾವ. ಆದರೆ ಒಪ್ಪಲೇಬೇಕು ಸರ್ವಾಭಿಮತವಾದ ಧರ್ಮಾಧರ್ಮಗಳ ಕಾನ್ಸೆಪ್ಟ್ ಆಸ್ ಸಚ್ ಎಲ್ಲರೂ ಒಪ್ಪಿರತಕ್ಕಂಥದ್ದು. ಈಗ ಗೊತ್ತಿರತಕ್ಕಂಥ ಯಾವ ಪ್ರಮಾಣದಿಂದನೂ ಸಾಧ್ಯ ಇಲ್ಲ. ಇನ್ನು ಪೌರುಷಯಾಗವೆಂದು ಹೇಳಕ್ಕೊರಟ್ರೆ ಅಜ್ಞಾನ ವಿಪ್ರಲಂಬಾದಿಗಳ ಪ್ರಸಕ್ತಿ ಇದೆ. ಉಳಿದಿದ್ದ ಯಾವುದೀಗ ಅಪೌರುಷೇಯ ವಾಕ್ಯ ಒಂದೇ. ಆದ್ದರಿಂದ ಅಥೋ ಅಪೌರುಷೇಯ ವಾಕ್ಯೇನೈವ ಧರ್ಮಾದಿ ಸಿದ್ಧೇ ಸರ್ವವಾದಿನಾಮಪಿ ತತ್ ಅಂಗೀಕಾರ್ಯಂ. ಅಪೌರುಷೇಯ ವಾಕ್ಯದಿಂದನೇ ಧರ್ಮಾದಿಗಳ ಸಿದ್ಧಿಯಾಗೋದ್ರಿಂದ ಸರ್ವವಾದಿಗಳು ಸಹ ಅದು ಒಪ್ಪಲೇಬೇಕು. ಒಪ್ಪದೇ ಇದ್ದವರು ವಾದಿಗಳೇ ಆಗೋದಿಲ್ಲ ಅಂತ ಹಿಂದೆಲ್ಲ ತಿಳಿಸಿದರು. ಆ ಘಟ್ಟ ಮುಗಿದ ಮೇಲೆ ನಾನು ವಾಕ್ಯಸ್ಯ ಯಥಾರ್ಥ ಜ್ಞಾನ ಸಾಧನತ್ವ ಲಕ್ಷಣಂ ಪ್ರಾಮಾಣ್ಯಂ ಆಪ್ತೋತ್ತತ್ವಗುಣಾಧೀನಂ ಸರ್ವತ್ರೋಪಲಬ್ಧಂ ಅತೇವ ವಾಕ್ಯಜನ್ಯ ಜ್ಞಾನಸ್ಯಾಪಿ ಯಥಾರ್ಥ ರೂಪಂ ಪ್ರಾಮಾಣ್ಯಂ ವಾಕ್ಯಗತ ಆಪ್ತೋಕ್ತತ್ವ ಗುಣಜನ್ಯಂ ತಥಾಚ ವೇದಸ್ಯ ಅಪೌರುಷೇಯತಾಯಾಂ ಗುಣಾಭಾವಾತ್ ಪ್ರಾಮಾಣ್ಯಂ ನ ಸ್ಯಾತ್ ನಹಿ ಬೀಜಶ್ಚ ಕಲಮತ್ವ ಅಭಾವೇ ಕಲಮಾಂಕುರಂ ಪ್ರತಿ ಕಾರಣತ್ವಮಸ್ತಿ ಅತಏವ ಕಾರಣಾಭಾವಾತ್ ಜ್ಞಾನಸ್ಯಾಪಿ ಪ್ರಾಮಾಣ್ಯಂ ನ ಭವೇದಿತ್ಯತಃ ತತ್ಪ್ರಾಮಾಣ್ಯಂಚ ಇತಿ. ಅನು ವಾಕ್ಯಶ್ಚ ಯಥಾರ್ಥ ಜ್ಞಾನ ಸಾಧನತ್ವ ಲಕ್ಷಣಂ. ಯಾವುದೇ ಒಂದು ವಾಕ್ಯಕ್ಕೆ ಯಥಾರ್ಥ ಜ್ಞಾನ ಸಾಧನತ್ವ ಬರಬೇಕಾದ್ರೆ ಆಪ್ತೋಕ್ತ ಗುಣಾಧೀನಂ, ಆಪ್ತನ ಹೇಳಿದಾಗ ಹಿಂದೆ ಬಂದಿತ್ತಿದ್ದು, ಆಪ್ತನ ಹೇಳಿದಾಗ ಅವನಲ್ಲಿ ಗುಣಗಳಿದ್ದಾಗ ಅದು ಗ್ರಾಹ್ಯ ಎಂಬುದು ಸರ್ವತ್ರ ಉಪಲಬ್ಧಂ, ಎಲ್ಲ ಕಡೆ ಕಂಡಿರತಕ್ಕಂಥ ವಿಚಾರ. ನೀವು ವೇದಗಳ ಅಪೌರುಷೀಯ ಅಂತ ಹೇಳಿದ್ರಿಂದ ಒಂದು ಸಮಸ್ಯೆ ಮಾಡಿಕೊಂಡ್ರಿ ಅಂತ ಹೇಳ್ತಾರೆ ನಮಗೆ. ಯಾರೋ ಬರೆದಿದ್ರು ಅಂತ ಹೇಳಿದರೆ ಬರೆದವರು ಗುಣಗಳನ್ನು ನೋಡಿ ಅದನ್ನು ಒಪ್ಪೋದಾಗಿತ್ತು. ಬರದೇ ಇಲ್ಲ ಅಂದಮೇಲೆ ನೋ ಟೆಲ್ಲರ್ ಅಂತ, ನೋ ಆಸ್ಕರ್ ನೋ ಟೆಲ್ಲರ್ ಅಂತ ಹಾಗಾಯ್ತಾರೆ, ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಆಗುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ. ತಥಾಚ ವೇದಸ್ಯ ಅಪೌರುಷೇಯತಾಯಾಮ್ ಗುಣಾಭಾವ, ಆಪ್ತ ಇದ್ದಾಗ ಆಪ್ತನ ಗುಣದಿಂದ ಪ್ರಾಮಾಣ್ಯ ಅನ್ನೋ ಒಂದು ಲಕ್ಷಣ ಬರ್ತಿತ್ತು. ಅದೇ ಇಲ್ಲ ಅಂದಮೇಲೆ ಪ್ರಾಮಾಣ್ಯ ಮನಸ್ಯ, ಪ್ರಾಮಾಣ್ಯವೇ ಬರಲಿ, ಯಾರು ಹೇಳಿದ್ದು ಅಂತ ಕೇಳಿ, ಯಾರು ಹೇಳಿದ್ದಲ್ಲ ಅಂದ್ರೆ ಹಾಗೆ ಬಿಡ ಸುಳ್ಳು ಅದು ಮಾನ್ ನಂಬಲೇಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಲೋಕದೊಳಗೆ ಕೂಡ ಯಾರು ಹೇಳಿದ್ದು ಅಂತ ಐಡೆಂಟಿಫೈ ಮಾಡದೆ ಹೋಗ್ಬಿಟ್ರೆ ಅದಕ್ಕೆ ಬೆಲೆ ಇಲ್ಲ ಅಂತ ಯಾಕೆ ಹೇಳಬಾರದು. ನಹಿ ಬೀಜಶ್ಚ ಕಲಮತ್ವಾಭಾವೇ ಕಲಮಾಂಕುರಂ ಪ್ರತಿ ಕಾರಣತ್ವಮಸ್ತಿ, ಈ ಬೀಜಕ್ಕೆ ಕಲಮತ್ವ ಬರದೆ ಹೋದರೆ, ಅಂಕುರ ಬರದೆ ಹೋದರೆ ಆ ಸೃಷ್ಟಿ ಬರೋದು ಅಂದರೆ ಬೇಸಿಕ್ಕೆ ಹೋಯಿತು ಅಂತ ಅರ್ಥ. ಬೀಜನ ಪ್ರಾಮಾಣ್ಯಕ್ಕೆ ಏನು ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ ಬೇಕು ಅದೇ ಇಲ್ಲ. ಅಂಕುರ ಅಂದರೆ ಬೀಜ ಇರಲೇಬೇಕು. ಪ್ರಾಮಾಣ್ಯದ ಅಂಕುರ ಬರಬೇಕಾದ್ರೆ ಏನಿರಬೇಕಲ್ಲಿ? ಆಪ್ತೋಕ್ತತ್ವ ಅದು ಕೂಡ ಇರಬೇಕು, ಅದಿಲ್ವೇ ಇಲ್ವಲ್ಲ. ಅತೇವ ಕಾರಣ ಅಭಾವಾತ್ ಜ್ಞಾನಸ್ಯಾಪಿ ಪ್ರಾಮಾಣ್ಯಂ ನಭವೇ. ಹೀಗೆ ಪ್ರಾಮಾಣ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಆಪ್ತೋಕ್ತತ್ವ ಅನ್ನೋ ಗುಣವೇ ಇಲ್ಲದೆ ಹೋದಾಗ ವೇದಗಳಿಗೆ ಪ್ರಾಮಾಣ್ಯನೇ ಬರೋದಿಲ್ಲ. ನೀವೇನು ಮಾಡಿದರೆ ವೇದ ಒಪ್ಪಿಕೊಳ್ಳದವರು ಭಾರಿ ಸಮಸ್ಯೆ ಅಂತ ಹೇಳಿದರೆ, ವೇದ ಒಪ್ಪಿಕೊಂಡ್ರೆ ಭಾರಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೇನೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಉತ್ತರ ಕೊಡ್ತಾರೆ, ತತ್ ಪ್ರಾಮಾಣ್ಯಂಚ ಸ್ವತಏವ ಸಿದ್ಧಂ. ಹಿಂದೆ ಹೇಳಿದ್ರು ಉಪಸಂಹಾರ ಇದೆ. ಅದರ ಪ್ರಾಮಾಣ್ಯಕ್ಕೆ ಯಾವುದೇ ಒಂದು ಹೊರಗಿನ ಕಾರಣ ಬೇಕಿಲ್ಲ. ಇವತ್ತು ಯಾರು ಹಾಲು ಕೊಟ್ಟರು, ಯಾರು ಕೊಟ್ಟಿದ್ರು ಗೊತ್ತಿಲ್ಲ, ಅಂದ ಮಾತ್ರಕ್ಕೆ ಹಾಲು ಹಾಲಲ್ಲ ಅಂತಾಗತ್ತಾ? ಹಾಲು ಹಾಲೇನೆ. ಅದೇ ರೀತಿಯಲ್ಲಿ ಒಂದು ವಸ್ತುವಿನ ಪ್ರಾಮಾಣ್ಯ ಅನ್ನೋದು ಯಾವುದರಲ್ಲಿದೆ? ಪ್ರಾಮಾಣ್ಯದಲ್ಲಿ ಒಳಗೆ ಸ್ವತಃ ಇರೋದರಿಂದ, ಸಹಜವಾದ್ದರಿಂದ, ಹೊರಗಿಂದ ಬರಬೇಕಾದ ಕಾರಣ ಇಲ್ಲ. ತಸ್ಯ ವೇದಸ್ಯ ಯಥಾರ್ಥ ಜ್ಞಾನಜನಕತ್ವ ಲಕ್ಷಣಂ ಪ್ರಾಮಾಣ್ಯಂ ಆಪ್ತೋಕ್ತತ್ವ ಲಕ್ಷಣಂ ಗುಣನಿರಪೇಕ್ಷೇಣ ಸ್ವರೂಪೇಣೈವ ಸಿದ್ಧಂ. ತಸ್ಯ ವೇದಸ್ಯ ಯಥಾರ್ಥ ಜ್ಞಾನಜನಕತ್ವ ಲಕ್ಷಣಂ, ಅಂತಹ ವೇದಕ್ಕೆ ಯಥಾರ್ಥ ಜ್ಞಾನ ಹುಟ್ಟಿಸುವಿಕೆ ಅನ್ನೋ ಲಕ್ಷಣ ಇದೆಯಲ್ಲ, ಅದೇ ಪ್ರಾಮಾಣ್ಯ. ಪ್ರಾಮಾಣ್ಯಂ ಆಪ್ತೋಕ್ತತ್ವ ಲಕ್ಷಣ ಗುಣನಿರಪೇಕ್ಷೇಣ ಸ್ವರೂಪೇಣೈವ ಸಿದ್ಧಂ. ಆಪ್ತೋಕ್ತ ಅಂತಕ್ಕಂಥ ಅಡಿಷನ್ ಏನು ಬೇಕಾಗಿಲ್ಲ, ಅದು ಸ್ವತಃ ಸಿದ್ಧವಾಗ್ತಾ ಇದೆ. ಹಾಲು ಸರಿಯಾಗಿದ್ದರೆ ನ್ಯಾಚುರಲ್, ಕೆಡಿಸಿದ್ರೆ ಯಾರೋ ಕೆಡಿಸಿದ್ದಾರೆ ಅಂತ ಅರ್ಥ ಅಷ್ಟೇ ಹೊರತು, ಸಹಜವಾಗಿ ಹಾಲು ಹೇಗಿರಬೇಕು? ಸರಿ ಇರಬೇಕು. ಯಾವುದೇ ಒಂದು ವಾಕ್ಯ ಸಹಜವಾಗಿ ಶುದ್ಧ, ಆದರೆ ಅದಕ್ಕೆ ಯಾರಾದ್ರು ಹೇಳಿದಾಗ ಅದು ಯಾರಾಗುತ್ತೆ ಕೆಡವು, ಅವು ಹೇಳಿದ ಒಳ್ಳೆಯವನಾಗಿದ್ದರೆ ಸರಿ ಇರುತ್ತೆ, ಕೆಟ್ಟವನಾಗಿದ್ದರೆ ಕೆಟ್ಟ ಹೋಗುತ್ತೆ, ಇಲ್ಲದೆ ಹೋದರೆ ಸರಿ ಇರಲೇಬೇಕು ಒಂದು ನಿಯಮ. ತಥಾ ಜ್ಞಾನಸ್ಯಾಪಿ ಯಥಾರ್ಥ ರೂಪಂ ಪ್ರಾಮಾಣ್ಯಂ ಗುಣ ಅನಪೇಕ್ಷೇಣ ವಾಕ್ಯೇನೈವ ಉತ್ಪದ್ಯತೆ ಇದು ಸಿದ್ಧ. ಎಲ್ಲ ಪ್ರಮಾಣಗಳಿಗೂ ಹಾಗೆ, ವೇದಕ್ಕೂ ಹಾಗೇನೆ. ಆದ್ದರಿಂದ ಜ್ಞಾನಸ್ಯಾಪಿ ಯಥಾರ್ಥ ರೂಪಂ ಪ್ರಾಮಾಣ್ಯಂ ಗುಣಾನಪೇಕ್ಷೇಣ ವಾಕ್ಯೇನೈವ ಉತ್ಪದ್ಯತೆ ಇದು ಸಿದ್ಧ. ಯಾವುದೇ ಹೊರಗಿನ ಗುಣ ಇಲ್ಲದೆ ಇರತಕ್ಕಂಥ ವಾಕ್ಯದಿಂದನೇ ಪ್ರಮಾಣ ಜ್ಞಾನವೂ ಒಂದು ಪ್ರಾಮಾಣ್ಯವೂ ಸಿದ್ಧವಾಗುತ್ತೆ. ಆದ್ದರಿಂದ ಏನು ಬೇಕಿಲ್ಲ. ಅಯಮಾಶಯ ವೇದಸ್ಯ ಅಪೌರುಷೇಯತ್ವ ತಾವತ್ ಉಕ್ತ ವಕ್ಷ್ಯಮಾಣ ಅನೇಕ ಪ್ರಮಾಣ ಸಿದ್ಧಂ. ಈಗ ಮತ್ತೊಂದು ರೀತಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ವೇದಸ್ಯ ಅಪೌರುಷೇಯತ್ವ, ವೇದಗಳ ಅಪೌರುಷೇಯತ್ವ ಅನ್ನೋದು ತಾವತ್ ಈಗಲೇ ಹೇಳಿದ ಪ್ರಮಾಣಗಳಂತೆ ಉಕ್ತ ವಕ್ಷ್ಯಮಾಣ ಅನೇಕ ಪ್ರಮಾಣ ಸಿದ್ಧಂ. ಉಕ್ತ ಹಿಂದೆ ಹೇಳಿದ, ವಕ್ಷ್ಯಮಾಣ ಮುಂದೆ ಹೇಳತಕ್ಕಂತಹ, ಅದು ಪಾಸ್ಟ್ ಇದು ಫ್ಯೂಚರ್, ಹಿಂದೆ ಹೇಳಿದ ಮುಂದೆ ಹೇಳತಕ್ಕಂತಹ ಅನೇಕ ಪ್ರಮಾಣಗಳಿಂದ ವೇದಗಳ ಅಪೌರುಷೇಯತ್ವ ಸಿದ್ಧವಾಗಿದೆ. ಗುಣಸ್ಯ ಪೌರುಷೇಯ ವಾಕ್ಯೇಶು ಸನ್ನಿಧಿರಿ ದೃಶ್ಯತೆ. ಈ ಪೌರುಷೇಯ ವಾಕ್ಯಗಳಲ್ಲಿ ಗುಣಕ್ಕೆ ಅವಕಾಶ ಇದೆ, ಆಪ್ತನಾಗಿದ್ದರೆ ಮಾತ್ರ ಒಪ್ತೇವೆ ಅಂತಕ್ಕಂಥ ಹೇಳಬಹುದು ನೀವು. ತತ್ರ ಕಿಂ ದರ್ಶನಾಶ್ರಯೇಣ ಪ್ರಾಮಾಣ್ಯಂ ಪ್ರತಿ ಗುಣಸ್ಯ ಕಾರಣತ್ವ ಉಪಗಮ್ಯ ವೇದಸ್ ವೇದಾಪೌರುಷೇಯತ್ವ ತ್ಯಾಜ್ಯಂ ಉತ ಪ್ರಮಾಣಾನುಸಾರೇಣ ವೇದಾಪೌರುಷೇಯತ್ವ ಅಂಗೀಕೃತ್ಯ ಕ್ವಚಿತ್ ಗುಣ ಸನ್ನಿಧೇಯ ಯಾದೃಚ್ಛಿಕ ಗುಣಸನ್ನಿಧೇ ಯಾದೃಚ್ಛಿಕತ್ವ ಗೃಹೀತ್ವಾ ಗುಣಾನ ಪ್ರಾಮಾಣ್ಯ ಕಾರಣತ್ವ ತ್ಯಾಜ್ಯಮಿತಿ ಸಂಶಯೇ ದ್ವಿತೀಯ ಪಕ್ಷೇವ ಆಶ್ರಯಿತು ಉಚಿತ ಸಾವಕಾಶೇನ ಏಕೇನ ಅನವಕಾಶಾನಾಂ ಬಹೂನಾಂ ಬಾಧಸ್ಯ ಅಯುಕ್ತತ್ವಾತ್ ವೈಪರೀತ್ಯಶ್ಚೈವ ಉಪಪನ್ನತ್ವಾತ್. ಅದು ಬಿಡಿಸ್ತಾರೆ. ತತ್ರ ಕಿಂ ದರ್ಶನಾಶ್ರಯೇಣ ಪ್ರಾಮಾಣ್ಯಂ ಪ್ರತಿ ಗುಣಸ್ಯ ಕಾರಣತ್ವ ಅಭ್ಯುಪಗಮ್ಯ. ಒಂದು ಪ್ರಾಮಾಣ್ಯಂ ಪ್ರತಿ ಗುಣಸ್ಯ ಕಾರಣತ್ವ ಅಭ್ಯುಗಮ್ಯ, ಒಂದು ದರ್ಶನ ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟು ಪ್ರಾಮಾಣ್ಯ ಇರಬೇಕಾದ್ರೆ ಗುಣವೇ ಕಾರಣ ಅಂತ ಅಂದುಕೊಂಡು ವೇದ ವೇಪಾದು ವೇದಾಪೌರುಷೇಯತ್ವ ತ್ಯಾಜ್ಯಂ, ವೇದಾಪೌರುಷೇಯತ್ವನ ಕೈ ಬಿಡ್ಲಕ್ಕೆ ಹೋಗ್ತೀಯಾ, ವೇದಾಪೌರುಷೇಯತ್ವ ಪ್ರೂವ್ ಆಗಿರೋ ವಿಚಾರ, ನೀನೇನು ಮಾಡಿಕೊಂಡೆ ಈಗ ಆ ರೀತಿ ಇದ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ವೇದಾಪೌರುಷೇಯತ್ವನ ಕೈ ಬಿಡ್ಲಕ್ಕೆ ಹೋಗ್ತಾ ಇದ್ದೀಯಾ. ಉತ ಪ್ರಮಾಣಾನುಸಾರೇಣ ವೇದಾಪೌರುಷೇಯತ್ವ ಅಂಗೀಕೃತ್ಯ ಅಥವಾ ಪ್ರಮಾಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವೇದಾಪೌರುಷೇಯತ್ವ ಒಪ್ಪಿಕೊಂಡು ಕ್ವಚಿತ್ ಗುಣಸನ್ನಿಧೇರಿ ಯಾದೃಚ್ಛಿಕತ್ವ ಗೃಹೀತ್ವ ಒಬ್ಬ ಆಪ್ತನೂ ಇದ್ದಾನೆ ಪ್ರಮಾಣವೂ ಆಗಿದೆ, ಎರಡು ಸೇರಿದರೆ ಏನು ಆ ತಪ್ಪೇನಲ್ಲ, ಆದರೆ ಸೇರಲೇಬೇಕು ಅಂತ ನಿಯಮ ಇಲ್ಲ. ಅರ್ಥ ಆಯ್ತಾ? ಈಗ ಸೇರಬೇಕು ಅಂತ ನಿಯಮ ಇಲ್ಲ, ಆ ನಿಯಮ ಮಾಡ್ಕೊಂಡ್ಬಿಟ್ಟು ನೀನು ಪ್ರಾಮಾಣ್ಯ ಕಾರಣತ್ವ ತ್ಯಾಜ್ಯಮಿತಿ ಸಂಶಯೇ ದ್ವಿತೀಯ ಪಕ್ಷೇವ ಆಶ್ರಯಿತ ಮುಚ್ಚಿತ ಮುಚಿತ. ಒಂದು ಮೊದಲೇ ಪ್ರಶ್ನೆ ಏನೀಗ, ಕಿಂ ದರ್ಶನಾಶ್ರಯೇಣ, ಯಾವುದೊಂದು ಮತ ಹಿಡ್ಕೊಂಡಿದ್ದೀನಿ ನೀನೀಗ, ಮತದ ಪ್ರಕಾರ ನಿಂದೇ ಮತ ಅದು ಒಂದು ಏನು ಮಾಡ್ಕೊಂಡಿದ್ದೀಯ, ಅಸಂಪ್ಷನ್ ಇದ್ದಾಗೆ ಒಂದು ಪ್ರಮಾಣ ಇರಬೇಕಾದ್ರೆ ಗುಣ ಇರಲೇಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀಯ, ಇದನ್ನು ಪ್ರಧಾನ ಮಾಡಿಕೊಂಡು ವೇದಾಪೌರುಷೇಯತ್ವ ಕೈಬಿಡ್ತಾ ಇದ್ದೀಯೋ ಅಥವಾ ವೇದಾಪೌರುಷೇಯತ್ವನ ಒಪ್ಪಿಕೊಂಡು ಬಿಟ್ಟು ಪ್ರಮಾಣ ಇದ್ದಮೇಲೆ ಯಾವ ಗುಣನೂ ಬೇಕಿಲ್ಲ, ಎಲ್ಲಾದರೂ ಆಪ್ತೋಕ್ತಿ ವಾಯುಸ್ತುತಿ ಇದೆ, ವಾಯುಸ್ತುತಿ ತಿರುಗುಪಂಡಿತಾಚಾರ್ಯ ಬರೆದ ಯಾರು ಬರೆದಿದ್ದರೂ ಪ್ರಮಾಣ ಆಗ್ತಿತ್ತು, ಅವರು ಬರೆದ ಹೆಚ್ಚು ಪ್ರಮಾಣ ಆಯಿತು, ಅದು ಸಂಶಯ ಇಲ್ಲ. ಯಾತಕ್ಕೆ ಸಾಕ್ಷಾತ್ ಶಿಷ್ಯರಾಗಿದ್ದರಿಂದ ಆಚಾರ್ಯ ಕಂಡು ಬರೋದ್ರಿಂದ ವ್ಯಾಲಿಡಿಟಿ, ವಾಯುದೇವರ ಮಹಿಮೆಯೆಲ್ಲ ಇರೋದು ಏನದು, ಅದರಲ್ಲಿರೋದೆಲ್ಲ ಸತ್ಯನೇ. ತಿರುಗುಪಂಡಿತಾಚಾರ್ಯ ಹೇಳಿದರೂ ಸತ್ಯ, ಹೇಳದೆ ಹೋದರೂ ಸತ್ಯ. ಅವ್ರು ಹೇಳಿದ್ದಕ್ಕೆ ಏನಾಯ್ತು ಈಗ, ಆಚಾರ ಸಾಕ್ಷಾತ್ ಶಿಷ್ಯ ನೋಡಿದವರು ಅಲ್ಷಲ್ ಇದು ಬಂತು, ಗೊತ್ತಾಯ್ತು ಹಾಲು ಸರಿಯಾಗೇ ಇದೆ, ನಂಬಿಕಸ್ತ ಹಾಕಿದ್ರೆ ಎರಡು ಸರಿ ಹೋಗುತ್ತಷ್ಟೇ, ಅವರೇ ಹಾಕ್ಬೇಕು ಅಂತಿಲ್ಲ, ಹಾಕ್ತೇ ಹೋದ್ರೂ ಸರಿ ಇರ್ತಿತ್ತು, ಹಾಕಿದ್ದು ಯಾದೃಚ್ಛಿಕ, ಅದು ಕೋಯಿನ್ಸಿಡೆನ್ಸ್ ಅಂತ ಅರ್ಥ, ಯಾದೃಚ್ಛಿಕ ಕೋಯಿನ್ಸಿಡೆನ್ಸ್ ಇದ್ರೆ ಏನೂ ತಪ್ಪಲ್ಲ. ಆದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನೀನು ಈಗ ಪ್ರಾಮಾಣ್ಯ ಕಲ್ಪನೆಯೇ ತ್ಯಾಗ ಮಾಡಿದ್ರ ಬದಲು ವೇದಾಪರಿಷತ್ ತ್ಯಾಗ ಮಾಡಿದ್ರ ಬದಲು ನಿನ್ನ ಕಾನ್ಸೆಪ್ಟನ್ನು ಬದಲಾಯಿಸ್ಬಿಡತ್ತೇನೆ. ಸಂಶಯ ದ್ವಿತೀಯ ಪಕ್ಷೆಯವ ಆಶ್ರಯಿತ ಮುಚಿತ, ಎರಡು ಪಕ್ಷ, ಒಂದು ದರ್ಶನ ಇಟ್ಟುಕೊಂಡು ನೀನೇ ಮನಸ್ಸಲ್ಲಿ ಇಟ್ಟುಕೊಂಡು ವೇದಾಪರಿಷತ್ತಿನ ಕೈ ಬಿಡೋದು, ನಾಯಕರು ಬಿಟ್ಬಿಟ್ರೆ ಕೈ, ಅದಕ್ಕೇನೆ ಈಶ್ವರ ಬರೆದಿದ್ದು ಅಂತ ಸೇರಿಸಿಬಿಟ್ರೆ ಅದಕ್ಕೆ, ಹಾಗೆ ಮಾಡೋದ್ರ ಬದಲು ಪ್ರಾಮಾಣ್ಯಕ್ಕೆ ಯಾರೂ ಹೇಳಬೇಕಾಗಿಲ್ಲ ಸಹಜ ಅಂತ ಅಂದ್ಕೊಂಡು ಅದು ಪ್ರಮಾಣ ಕೊಟ್ಟಿದ್ದೇವೆ, ಅದಕ್ಕೆಲ್ಲ ಈಗಾಗಲೇನೆ ಬರೀ ಅಂದ್ಕೊಳ್ಳೋದಲ್ಲ, ಪ್ರಮಾಣ ಕೊಟ್ಟಿದ್ದೇವೆ, ಅದನ್ನು ಒಪ್ಪಿಕೊಳ್ಳೋದೇ ಉಚಿತವಾದದ್ದು. ಯಾತಕ್ಕೆ ಸಾವಕಾಶೇನ ಏಕೇನ ಅನವಕಾಶಾನಾಂ ಬಹೂನಾಂ ಬಾಧಸ್ಯ ಅಯುಕ್ತತ್ವಾ, ವೆರಿ ಇಂಪಾರ್ಟೆಂಟ್, ಸಾವಕಾಶೇನ ಏಕೇನ ಅನವಕಾಶಾನಾಂ ಬಹೂನಾಂ ಬಾಧಸ್ಯ ಅಯುಕ್ತತ್ವ. ಸಾವಕಾಶವಾದ ಒಂದು ವಾಕ್ಯ, ನಿರವಕಾಶವಾದ ಅನೇಕ ವಾಕ್ಯ, ಒಂದು ವಾಕ್ಯ ಅದರಲ್ಲಿ ಯಾವುದು ಪ್ರಬಲ? ಅದು ಸಾವಕಾಶ ನಿರವಕಾಶದಲ್ಲಿ ಯಾವುದು ಪ್ರಬಲ? ನಿರವಕಾಶ. ನಿರವಕಾಶ ಅಂದ್ರೇನು? ಬೇರೆ ಅರ್ಥ ಮಾಡೋಕ್ಕೆ ಚಾನ್ಸ್ ಇಲ್ಲ, ಅದು ನಿರವಕಾಶ. 20 ರೂಪಾಯಿ, ಅದು ಬೇರೆ ಅರ್ಥ ಮಾಡಿ 20 ರೂಪಾಯಿ ಅಂತ ಅರ್ಥ ಮಾಡೋದು, ಬರೀ 21 ರೂಪಾಯಿ ಆಗ್ಬೋದು, ಕಲ್ಲಾಗ್ಬೋದು, ಏನು ಬೇಕಾದ್ರೆ ಆಗ್ಬೋದು, ಯಾಕೆ ರೂಪಾಯಿ ಅಂತಿಲ್ಲ ಅಲ್ಲಿ, 20 ಅಂತ ಎನಿಥಿಂಗ್, 20 ರೂಪಾಯಿ 20 ರೂಪಾಯಿ ಆಗಬೇಕು, ಯಾಕೆ ರೂಪಾಯಿ 20 ರೂಪಾಯಿ ಅಂತ ಒಂದು ಪದ, 20 ಅಂತ ಒಂದು ಪದದಲ್ಲಿ ಯಾವುದು ನಿರವಕಾಶ? ಅದು ನಿರವಕಾಶ. 29 ಸಾವಕಾಶ. ಅದೇ ರೀತಿಯಲ್ಲಿ ನೀನು ದರ್ಶನ ಮಾತ್ರ ಹೇಳಿ ಮಾಡೋದೆಲ್ಲ ಸಾವಕಾಶವಾದದ್ದು. ನಾವು ಹೇಳಿದ ನಿರವಕಾಶ, ಒಂದು ಸಾವಕಾಶ ಒಂದು ನಿರವಕಾಶ ಇದ್ದಾಗಲೇನೆ ಯಾವುದಕ್ಕೆ ಮಹತ್ವ? ಇನ್ನು ನಿರವಕಾಶ ಹೆಚ್ಚಾಗಿ ಸಾವಕಾಶ ಒಂದಾಗಿಬಿಟ್ರೆ ಇನ್ನೂ ಡೇಂಜರ್. ಅದಕ್ಕೇನೆ ಸಾವಕಾಶೇನ ಏಕೇನ, ನಿಂದು ಸಾವಕಾಶವಾದ ಒಂದು ವಾಕ್ಯ, ನಮ್ಮದು ಅನವಕಾಶಾನ ಬಹುನಾಂ ಬಾಧಸ್ಯ ಅಯುಕ್ತತ್ವ. ಇದರಿಂದ ಅದನ್ನು ಬಾಧ ಮಾಡ್ತೀವಿ, ಅದ್ರ ಇದನ್ನು ಮಾಡದೆ ಮಾಡ್ತೀವಿ. ಇವತ್ತು ಮೇಕೆಗೂ ಆನೆಗೂ ಯುದ್ಧ ಬಂದರೆ ಸಾಮಾನ್ಯವಾಗಿ ಯಾರು ಗೆಲ್ಲಬೇಕು? ಲೋಕದ ಪ್ರಕಾರ ಆನೆ ಗೆಲ್ಲಬೇಕು, ಮೇಕೆ ಗೆಲ್ಲಬೇಕು. ಗಜ ಗಜಗಳಲ್ಲಿ ಯಾವ್ದು ಗೆಲ್ಲಬೇಕು? ಗಜ ಗೆಲ್ಲಬೇಕು. ಹಾಗೆ ನಮ್ಮ ಒಂದು ಆನೆ ಆನೆ ಅದೇ ಚಿಕ್ಕ ಆನೆ ಮರಿ ಇದ್ರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಚಿಕ್ಕ ಆನೆ ಮರಿ ಒಂದು ದೊಡ್ಡ ಮೇಕೆ, ಅದರಲ್ಲೂ ಆನೆನೇ ಗೆಲ್ಲೋದು. ಇನ್ನು ದೊಡ್ಡ ಆನೆ ಒಂದು ಚಿಕ್ಕ ಮೇಕೆ ಸಣ್ಣ ಆಗಿರ್ಬೋದು. ಅದು ನಿರವಕಾಶವಾದದ್ದು ಅನೇಕ, ಸಾವಕಾಶದ ಒಂದೇ ಒಂದು. ಸಾವಕಾಶ ಆದ ಒಂದು ನಿನ್ನ ಕಲ್ಪನೆ ಮನಸ್ಸಲ್ಲಿ ಇಟ್ಕೊಂಡು ನಿರವಕಾಶ ಇಷ್ಟೊತ್ತು ಹೇಳಿದ್ದಿದೆಯಲ್ಲ ನಾವು, ಅದೆಲ್ಲ ಏನವು ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಅದರಿಂದ ನಿರವಕಾಶವಾದಂಥ ಪ್ರಮಾಣಗಳು ಅದನ್ನು ಬಾಧ ಮಾಡೋದು ಹೋಗೋದು ಸರಿಯಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ನಿತ್ಯ ಜೀವನದಲ್ಲೂ ಹಾಗೆ ಯಾರೋ ಒಬ್ರು ಮಾತಾಡ್ತಾರೆ ಅಂತ ತಿಳ್ಕೊಬೋಣ. ಯಾರು ಹೇಳ್ತಾರೆ ಏನು ಯಾವುದ್ರ ಸ್ಟ್ರೆಂತ್ ಜಾಸ್ತಿ ಎಲ್ಲ ಯೋಚನೆ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಯ್ತು ಅಲ್ಲಿಗೆ, ಅಲ್ಲಿಗೇನಾಯ್ತು ಕ್ಲಿಯರ್ ಆಗಿ ಸಿದ್ಧತೆ ಆಗುತ್ತೆ. ಅದು ಬಿಟ್ಬಿಟ್ಟು ಯಾರೋ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವು ಕಲ್ಪನೆ ಮಾಡ್ಕೋತಾರೆ ಎಂದೂ ಸಾಲ್ವ್ ಆಗೋದೇ. ಇವತ್ತು ಹೈಕೋರ್ಟ್ ಹೇಳಿದ್ರು, ಸುಪ್ರೀಂ ಕೋರ್ಟ್ ಹೇಳಿದ್ರು, ಕಣ್ಮುಚ್ಕೊಂಡು ಹೇಳ್ತಾರೆ, ಅದೇ ಹೇಳಿದ್ದು ಫೈನಲ್ಲು. ಎತ್ತಕ್ಕೆ ಅದು ಮೇಲಿರೋದು ಪ್ರಬಲ, ಇದು ದುರ್ಬಲ. ಯಾರು ಹೇಳಿಲ್ಲ, ಕೋರ್ಟ್ ಹೇಳಿದ್ದು ದೊಡ್ಡದೇನೆ. ಆದರೆ ಕೋರ್ಟ್ನಲ್ಲಿ ತಾರತಮ್ಯ ಬಂದಾಗ ಹೈಯೆಸ್ಟ್ಗೆ ಹೋಗ್ತೀವಿ. ಆ ಥರ ಪ್ರಮಾಣಗಳಲ್ಲೂ ಕೂಡ ತಾರತಮ್ಯ ಇದೆ. ಆ ತಾರತಮ್ಯದ ಪ್ರಕಾರ ವಿಚಾರ ಮಾಡಿದರೆ ಈ ನಿರವಕಾಶ ಮತ್ತು ಸಾವಕಾಶಗಳ ನಿರವಕಾಶ ಬಲಿಷ್ಠ, ಅದು ಹೆಚ್ಚು ನಿರವಕಾಶ ಇನ್ನೂ ಬಲಿಷ್ಠ, ಅದರಲ್ಲಿ ಸಾವಕಾಶ ಒಂದೇ ಒಂದು ಬಿಟ್ಟುಬಿಡು ಅಂತ ಹೇಳ್ತಾರೆ. ದೃಶ್ಯತೇಜ, ಆಧುನಿಕ ಎಲ್ಲ ಮಡಿ ಮೇಲಿಗೆ ಪ್ರಶ್ನೆ ಬರಲಿ, ದೇವರ ಬಗ್ಗೆ ಪ್ರಶ್ನೆ ಬರಲಿ, ಧರ್ಮದ ಪ್ರಶ್ನೆ ಬರಲಿ, ಎಲ್ಲ ಮಾತಾಡಿ ಎಂತ ಮಾತಾಡ್ತಾರೆ? ಸಾವಕಾಶ ಮಾತಾಡ್ತಾರೆ, ಯಾವ ನಿರವಕಾಶ ಪ್ರಮಾಣಗಳೇ ಅಲ್ಲ. ನಮ್ಮ ಶಾಸ್ತ್ರದೆಲ್ಲ ಏನೋ ನಿರವಕಾಶ ಪ್ರಮಾಣಗಳು, ಇವರಿಗೆ ಇದು ಗೊತ್ತಿಲ್ಲ ಅಂತಿರಿಂದ ಅದೇ ಭಾರಿ ಫೈನಲ್ ತಿಳ್ಕೊಂಡ್ಬಿಡ್ತಾರೆ. ಅವ್ರು ಕೋರ್ಟ್ ಏನೇನೋ 20 ಜನ ಕೋರ್ಟ್ ಮಾಡ್ತಾರೆ, ಎಲ್ಲ ಇನ್ವ್ಯಾಲಿಡ್ ಪೀಪಲ್. ಈಗ ಕಾದಂಬರಿಕಾರರು ಕೋರ್ಟ್ ಮಾಡ್ತಾ ಹೋದ್ರೆ ಧರ್ಮದ ಬಗ್ಗೆ ಗತಿ ಏನಾಗಬೇಕು ಅದರಿಂದ? ಇವತ್ತು ಕೂಡ ಯಾರು ಕೋರ್ಟ್ ಕೇಸ್ ಬಂದರೆ ಯಾವ ಸಾಹಿತ್ಯ ಯಾರು ಕೇಳೋದಕ್ಕೆ ಹೋಗೋದಿಲ್ಲ. ಎಂಥ ಸಾಹಿತ್ಯ ಸ್ಟೇಟ್ಮೆಂಟ್ಗೂ ಬೆಲೆ ಇಲ್ಲ. ಅದು ಕೋರ್ಟ್ನ ನ್ಯಾಯ ಬೇಕೇ ಹೊರತು ಬೇರೆ ಕೌಂಟ್ ಮಾಡೋದಿಲ್ಲ. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಿತ್ಯ ಎಷ್ಟೋ ಸಮಸ್ಯೆ ಪರಿಹಾರಕ್ಕೆ ಇದು ಒಳ್ಳೆ ಸ್ಟೇಟ್ಮೆಂಟ್. ದೃಶ್ಯತೆ ಚ ಯಾದೃಚ್ಛಿಕ ಸಂವಾದಿನ ಅನಾಪ್ತವಾಕ್ಯಸ್ಯ ಗುಣಾಭಾವೇಪಿ ಯಥಾರ್ಥ ಜ್ಞಾನ ಜನಕತ್ವ. ದೃಷ್ಟಾಂತ ಕೊಡ್ತಾರೆ. ದೃಶ್ಯತೆ ಚ ಯಾದೃಚ್ಛಿಕ ಸಂವಾದಿನ ಅನಾಪ್ತವಾಕ್ಯಸ್ಯ ಗುಣಾಭಾವೇಪಿ ಯಥಾರ್ಥ ಜ್ಞಾನ ಜನಕತ್ವ. ಇವತ್ತು ಲೋಕದಲ್ಲಿ ನಡೀತಿರೋದು ಹಾಗೆ ಯಾರೋ ಬಂದರು, ಅದು ಸೀಮೆಣ್ಣೆ ಕೊಡ್ತಿದ್ದಾರೆ ನೋಡಿ ಅಂತ ಹೇಳಿದರು. ಅವ್ರು ಯಾರು ಪ್ರಮಾಣಿ ನೋಡಿದ ತಕ್ಷಣ ಒಡೆ ಬಿಡ್ತಾನಲ್ಲ, ಯಾತಕ್ಕೆ ಕೊಡ್ತಾನೋ ಇದರಲ್ಲಿ? ಇವನು ಆಪ್ತನ ಆಗಿಪ್ತನ ಏನೂ ಇಲ್ಲ. ನೀವು ಹೇಗೆ ಗೊತ್ತಾಯ್ತು ಯಾರೋ ಹೇಳಿದರು ಅಂತಾರೆ. ನೀವು ಹೇಗೆ ಗೊತ್ತಾಯ್ತು ಸೀಮೆಣ್ಣೆ ಬಂದು ನಮಗೆ ಗೊತ್ತಾಯ್ತು ಯಾರೋ ಹೇಳಿದರು? ಆಪ್ತಾಗಿತ್ತು ಪ್ರಶ್ನೆ ಬರಲೇ ಇಲ್ಲ ಅಲ್ಲಿ, ಸರಿಯಾಗಿತ್ತು ಬಹುದು ಅಂತಷ್ಟೇ. ಇಲ್ಲದ ಹೋದರೆ ಹೇಳಿದ ತಕ್ಷಣ ಆಪ್ತನ ಹೌದೋ ಅಲ್ಲೋ ಚೆಸ್ಟ್ ಮಾಡ್ತಾ ಕೊಡ್ತಾರ, ಓಡ್ಬಿಟ್ಟಿರ್ತಾನೆ ಆಗಲೇ. ಯಾತಕ್ಕೆ ಅವ್ರಿಗೆ ಬೇಕಾಗಿದ್ದ ವಿಷಯ ಇದೆ, ಅವ್ರು ಮಾತಾಡಿದ್ದಾರೆ ಹೋಯ್ತು, ಸರಿಯಾಯ್ತು ಅದೆಲ್ಲ ಕೂಡ. ಎಲ್ಲಿ ನೀನು ಗುಣ ಇದ್ದಲ್ಲಿ ಯಾದೃಚ್ಛಿಕ ಇದೆಯೋ ಅದೇ ಇಲ್ಲೂ ಯಾವುದ್ರ ಚಿಕ್ಕತೆ ಇದ್ದೇ ಇರುತ್ತೆ, ದೊಡ್ಡ ವಿಚಾರ ಅಲ್ಲ. ದೇರ್ಫೋರ್ ವೇದಗಳನ್ನ ಅಪೌರುಷೇಯ ಯಾರೂ ಬರೋದಿಲ್ಲ ಅಂತಂದು ಒಪ್ಪೋದಕ್ಕೆ ನೀವು ಯೋಚನೆ ಮಾಡ್ತೀಯಲ್ಲ. ಯಾರು ಹೇಳಿದ ಮಾತ್ರ ಒಪ್ಕೊಂಡು ಹೋಗ್ತೀಯಲ್ಲ, ಕೆಲಸ ಆಗಿದೆಯಲ್ಲ. ಈಗ ಆ್ಯಕ್ಚುಲಿ ಯಾರೋ ಹೇಳಿದ್ದು ತಪ್ಪಿಡೋದು ಚಾನ್ಸಸ್ ಬೇರೆ ಇದೆ ಇಲ್ಲಿ, ಗೊತ್ತಾಯ್ತು. ಜಾಗ ಖಾಲಿ ಮಾಡಕ್ಕೆ ಕೇಳಿರ್ಬೋದು, ಆದ್ರೆ ವೇದಗಳು ಹೇಳೋ ಚಾನ್ಸೇ ಇಲ್ಲ. ಯಾತಕ್ಕೆ ವೈಯಕ್ತಿಕವಾದ ಇಂಟ್ರೆಸ್ಟ್ ಇರೋ ಚಾನ್ಸ್ ಅಲ್ಲಿ ಯಾರು ಬರದೇ ಇಲ್ಲ ಅದರಿಂದಾಗಿನೇ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವೇದಗಳ ಪ್ರಾಮಾಣ್ಯ ಎಂಬುದು ಅಬಾಧಿತವಾದ ಪ್ರಾಮಾಣ್ಯ. ದೃಶ್ಯಚೇಚ ಯಾದೃಚ್ಛಿಕ ಸಂವಾದಿನ ಅನಾಪ್ತವಾಕ್ಯಸ್ಯ ಗುಣಾಭಾವೇಪಿ. ಗುಣಾಭಾವ ಅಂದ್ರೇನು? ಆಪ್ತೋಕ್ತತ್ವ ರೂಪ ಗುಣಾಭಾವೇಪಿ ಯಥಾರ್ಥ ಜ್ಞಾನ ಜನಕತ್ವಂ ನಜ ತತ್ರ. ಅಲ್ಲೆಲ್ಲಿ ಬೆಂಕಿ ಬಿದ್ದೀವಿ ಅಂತಾರೆ, ಅದು ಆಪ್ತರಾವುದೋ ಅಲ್ಲೋದು ಕೆಲಸ ಕೊಡ್ತಾರ? ಪೊಲೀಸಿಗೆ ಫೋನ್ ಮಾಡ್ತಾರೆ, ಹೊಟ್ಟೆ ಬಿಡ್ತಾರೋ ತಾಯಿ ಫೋನ್ ಮಾಡಿದ್ರು. ಯಾರು ಹೇಳಿದ್ರು ಏನಾದರೂ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಅಕಸ್ಮಾತ್ ಇರಲಿಲ್ಲ, ಹೋಗಿ ಬಂದಿದ್ದು ಖರ್ಚು ಅಷ್ಟೇ. ಅಕಸ್ಮಾತ್ ಆಗಿದ್ರೆ ಪಂಜೀತಿ ಎಷ್ಟೀಗ ಹೋಗ್ತಾನೆ? ಕೆಲವು ಕೆಲಸಗಳಿದ್ದಾಗ ಅಕಸ್ಮಾತ್ ಆಗಲಿಲ್ಲಪ್ಪ, ನೋ ಪ್ರಾಬ್ಲಮ್, ಹೋಗಿ ಬಂದಿದ್ದು ಅಷ್ಟೇ ಖರ್ಚು. ಅಕಸ್ಮಾತ್ ಇದ್ದು ಆಗಿದ್ದು ಎಷ್ಟು ಅನಾಹುತ ಆಗ್ತಿತ್ತಲ್ಲ, ಈ ಥರ ಯೋಚನೆ ಮಾಡ್ತಾರೆ. ಯಾವುದೇ ವ್ಯವಸ್ಥೆಗಳು ಅದನ್ನೇ ಹೇಳೋದು. ಧರ್ಮಾಧರ್ಮದ ಬಗ್ಗೆ ವೇದಗಳು ಹೇಳ್ತಾ ಇವೆ ಇವೆ ಅಂಥೇಳಿ, ಯಾರು ಕೆಲಸಕ್ಕೆ ಬಾರದ ಹೇಳ್ದೆ ಇಲ್ಲ ಅಂತ ಹೇಳಿಬಿಟ್ಟು ಇವ್ರ ಮಾತು ಕಟ್ಕೊಂಡು ನೀನು ಬಿಟ್ಟುಬಿಟ್ಟು ಅಕಸ್ಮಾತ್ ಧರ್ಮಾಧರ್ಮದ ಗತಿ ಏನಾಗುತ್ತೆ ಅಂದ ಈಗ ಆಯ್ತು ಬಿಡಿ, ಸುಳ್ಳು ಅಂತ ಇಟ್ಕೊಬೋಣ. ಧರ್ಮಾಧರ್ಮದ ಸುಳ್ಳು, ಬೆಳಗ್ಗೆ ಸನ್ಯಾದಿ ಮಾಡಿ ಅಂತ ಹೇಳಿದ್ರು. ಸನ್ಯಾದಿ ಮಾಡಬೇಕಾಗಿಲ್ಲ, ಸುಳ್ಳದು. ಆದರೆ ಏನು ತೊಂದರೆ ಇದೆ ನಿಂಗೆ ಅದರಿಂದ? ಸಕಾಲಕ್ಕೆದ್ದಿ ಪ್ರಶ್ನ ಸ್ನಾನ ಮಾಡಿದೆ, ಲೌಕಿಕ ಬೆನಿಫಿಟ್ ಬೇಕಾದಷ್ಟಿದೆ. ಮತ್ತೆ ಅಧ್ಯಾತ್ಮದ ಏನಾರು ಇರಲಿ, ಲೌಕಿಕ ಬೆನಿಫಿಟ್ ಬೇಕಾದಷ್ಟಿದೆ, ಹೆಲ್ತ್ ಸರಿಯಾಗಿರುತ್ತೆ. ದೇವರು ಒಪ್ಪದೇ ಇರೋರು ಕೂಡ ಜಾಗಿಂಗ್ ಮಾಡಿ ಅಂತ ಹೇಳ್ತಾರೋ ಇಲ್ಲೋ, ಸಕಾಲಕ್ಕೆ ಹೇಳಿ ಅಂತ ಹೇಳ್ತಾರೋ ಇಲ್ಲೋ, ಈಗ ಎರಡು ಬೆನಿಫಿಟ್. ಈಗ ಒಂದು ಈ ಬೆನಿಫಿಟ್ಟು ಮೋಸ್ಟ್ಲಿ ಅದು ಗ್ಯಾರಂಟಿ, ಇಲ್ಲ ಹೋದ್ರೆ ಇದು ಹೋಯ್ತು ಅದು ಹೋಯ್ತು. ಸೊ ಎರಡರ ಸ್ವಲ್ಪ ಯೋಚನೆ ಮಾಡಿದ್ರು ಕೂಡ ಯಾವುದು ಕೊತ್ ಕೊಡಬೇಕು ಯಾವಾಗಲೂ? ನಾವು ಧರ್ಮಾಚರಣೆ ಮಾಡೋದ್ರ ಬಗ್ಗೆ ಕೊಡಬೇಕು, ಬಿಡೋದ್ರ ಬಗ್ಗೆ ಕೊಡಬಾರ್ದು. ಅನ್ಫಾರ್ಚುನೇಟ್ಲಿ ಬಿಡೋದ್ರ ಬಗ್ಗೆ ಬಂದುಬಿಟ್ಟಿದೆ ಅಷ್ಟೇ. ಸುಮ್ಮನೆ ಧರ್ಮ ಅಂದರೆ ತಷ್ಟು ಬಿಟ್ಬಿಡು, ಆ ಥರ ಕಾನ್ಸೆಪ್ಟ್ ಡೆವಲಪ್ ಆಗಬೇಕು. ತುಂಬ ತಪ್ಪು, ಸಾಮಾನ್ಯವಾಗಿ ಗೊತ್ತಿಲ್ಲದೆ ಹೋದರೂ ಕೂಡ ಒಳ್ಳೆ ವಿಷಯದ ಬಗ್ಗೆ ಏನು ಯೋಚನೆ ಮಾಡಬೇಕು ನಾವು? ಈ ಪಕ್ಷ ವಹಿಸ್ಬೇಕು. ಇದನ್ನು ನೋಡಿ ಕೋರ್ಟ್ ಕೇಸ್ ನಡೀತಾ ಇವೆ, ಯಾರು ಏನು ಮಾಡೋಕ್ಕಾಗಲ್ಲ. ಉಪ ನ್ಯಾಯಾಧೀಶ ಇರ್ಬೋದು ಅವನು, ಹೆಸರು ಕೋರ್ಟ್ ಅಂತ ಹೆಸರು. ಅದು ಸಿಂಗಲ್ ಮ್ಯಾನ್ ಕಮಿಟಿ ಹೇಳಿದ್ರು ಕೂಡ ಅದಕ್ಕೇನು ಎಷ್ಟು ಸಾವಿರಾರು ಜನ ಕೂಗಿದ್ರು ಪ್ರಯೋಜನ ಇಲ್ಲ. ಅದ್ರ ಮುಂದೆ ಎಷ್ಟು ಜನ ಗಲಾಟೆ ಮಾಡ್ತಿದ್ದಾರೆ, ಹೋಗ್ಬಿಟ್ಟು ಬಿಡಬೇಕು ಅಂತೇಳಿ. ಎಷ್ಟು ಜನ ಹೌದು, ಏನು ಕೇರ್ ಮಾಡಲ್ಲ ಅದಕ್ಕೆ. ಯಾವ್ದು ದೊಡ್ಡದಲ್ಲಿಗ ಕಾನೂನು ದೊಡ್ಡದಷ್ಟೇ. ಇದು ಅರ್ಥ ಮಾಡ್ಕೊಬಿಟ್ರೆ ನಂಬರ್ ಮುಖ್ಯ ಅಲ್ಲ, ಕಾನೂನು ಸ್ಟ್ರೆಂತ್ ಇಂಪಾರ್ಟೆಂಟ್. ವೇದಗಳು ಅಂದ್ರೆ ಅಲ್ಟಿಮೇಟ್ ನಮ್ಮ ಲಾ ಅಂದ್ರಿಂದ ಯಾರು ಅದನ್ನು ಕ್ವಶನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏತೇನ ಪ್ರಮ ಜ್ಞಾನಹೇತ್ವತಿರಿಕ್ತ ಹೇತ್ವಧೀನ ಕಾರ್ಯತ್ವೇ ಸತಿ ಕಾರಣಾಂತರ ನಿರೂಪಣೇನ ನಚ ತತ್ರ ವಾಕ್ಯಶ ಅಕಾರಣತ್ವ. ಅಲ್ಲಿ ಜ್ಞಾನ ಬರಲಿಕ್ಕೆ ಏನು ಕಾರಣ ಆಯಿತು ಅವನು ಹೇಳಿದ್ದೆ, ಕಾರಣ ಬಂದಿದ್ದು ವಾಕ್ಯದಿಂದ, ಪ್ರಮಾಣವಾಗಿದ್ದು ಯಾರು ಹೇಳಿದ್ದು ಗೊತ್ತಿಲ್ಲದೆ ಹೋದರೂ ಕೂಡ ದೇರ್ಫೋರ್ ನಿಯಮ ಇಲ್ಲ. ಕಾರಣಾಂತರ ನಿರೂಪಣೇನ ಅಕಾರಣ ಕಾರ್ಯೋತ್ಪತ್ತಿ ಪ್ರಸಂಗಾದಿತಿ. ಕಾರಣಾಂತರ ನಿರೂಪಣೇನ, ಬೇರೆ ಕಾರಣ ಇಲ್ಲ, ವಾಕ್ಯ ಬಂತು, ನೋಡಿದ ಸತ್ಯ ಆಯಿತು. ದೇರ್ಫೋರ್ ಗುಣ ಎಲ್ಲಿದೆ ಅದರಲ್ಲಿ, ಸತ್ಯ ಆಯ್ತಲ್ಲ. ಏತೇನ ಪ್ರಮ ಜ್ಞಾನ ಹೇತ್ವತಿರಿಕ್ತ ಹೇತ್ವಧೀನ ಕಾರ್ಯತ್ವೇ ಸತಿ ತದ್ವಿಶೇಷತ್ವಾತ್ ಅಪ್ರಮಾವದಿತ್ಯಪಿ ಬಾಧಿತ ವಿಷಯತ್ವೇನ ಪರಾಸ್ತಂ. ಆದ್ದರಿಂದನೇ ಪ್ರಮಾ ಯಥಾರ್ಥ ಜ್ಞಾನವು ಜ್ಞಾನ ಹೇತ್ವತಿರಿಕ್ತ ಹೇತ್ವಧೀನ, ಜ್ಞಾನ ಹುಟ್ಟಿಸ್ಲಿಕ್ಕೆ ಏನು ಸಾಧನ ಇದೆಯೋ ಅದಕ್ಕಿಂತ ಬೇರೆ ಸಾಧನಕ್ಕೆ ಅಧೀನವಾಗಿದೆ. ಯಾತಕ್ಕೆ ಕಾರ್ಯತ್ವೇ ಸತಿ ತದ್ವಿಶೇಷತ್ವಾತ್, ಒಂದು ಕಾರ್ಯವೂ ಆಗಿ ವಿಶೇಷವೂ ಆಗಿದೆ. ಜ್ಞಾನ ಎಂಬುದು ಕಾರ್ಯ, ವಿಶೇಷ ಎಂಬುದು ಪ್ರಮಾಣ ಯಥಾರ್ಥ ಜ್ಞಾನ. ತದ್ವಿಷಯ ಅಪ್ರಮಾವದಿತ್ಯಪಿ ಬಾಧಿತ ವಿಷಯತ್ವೇನ ಪರಾಸ್ತಂ. ಅವನೇನು ಹೇಳ್ತಾನೆ ಅವನೀಗ ನೋಡಿ, ಅಪ್ರಮ ಅಂದರೆ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಹೇಗೆ ಅಪ್ರಮಾಣವಾಯಿತೋ, ತಪ್ಪವನು ಕೆಟ್ಟವನು ಹೇಳಿದ್ರಿಂದ, ಅದೇ ರೀತಿ ಯಥಾರ್ಥ ಜ್ಞಾನ ಸರಿ ಹೋಗಬೇಕಾದ್ರೆ ಸರಿಯಾಗಿರೋನು ಹೇಳಬೇಕು ಅಂತ ಹೇಳ್ತಾನೆ. ತಪ್ಪಾಗಿರೋದಕ್ಕೆ ಒಂದು ಕಾರಣ ಇದೆ, ಸೊ ಸರಿಯಾಗಿರೋದಕ್ಕೂ ಕಾರಣ ಇರಬೇಕು ಅಂತ ಹೇಳಿದ. ಅದು ಸರಿಯಲ್ಲ, ತಪ್ಪಾಗಿರಲ್ಲ ಕಾರಣ ಇರಬೇಕು. ಅಪ್ರಾಮಾಣ್ಯಂ ಪರತಃ, ಸರಿಯಾಗಿರೋದಕ್ಕೆ ಏನು ಬೇಕಿಲ್ಲ, ಏನು ಬೇಕು, ಸಹಜವಾಗಿ ಸರಿಯಾಗಿರುತ್ತೆ. ನೀರು ಹರಿಯೋದು ಸಹಜ, ಅವನೇನು ಮಾಡಿದ, ನೀರು ಹರಿತಾ ಇದ್ದು ನಿಂತು ಹೋಗಿಬಿಟ್ಟಿತ್ತು, ನಾವು ಅದಕ್ಕೆ ಬಂಡೆ ಇದ್ದು ತೆಗೆದ್ವಿ, ಹರಿಲಿಕ್ಕೆ ಶುರುವಾಯಿತು. ಸೊ ಹರಿಲಿಕ್ಕೆ ಶುರುವಾಗಿದ್ದು ನಿಂತಿದ್ದು ಹೋಗಿದ್ದಾವಾಗ ಬಂಡೆ ತೆಗೆದಾಗ. ಅದೇ ರೀತಿ ನಿಂತಿದ್ದು ಹರಿಲಿಕ್ಕೆ ಬಂಡೆ ತೆಗೆದು ಹೇಗೆ ಮುಖ್ಯವಾಯಿತು, ಅದು ಸಹಜವಾಗಿ ಹರಿಲಿಕ್ಕೂ ಒಂದು ಕಾರಣ ಇರಬೇಕು ಅಂತ ಹೇಳಿದ. ಅದು ತಪ್ಪದು, ಸಹಜವಾಗಿ ಹರಿಲಿಕ್ಕೆ ಏನು ಕಾರಣ, ಸಹಜತೆಯೇ ಕಾರಣ, ಇನ್ನೇನು ಬೇಕಿಲ್ಲ. ನಿಲ್ಲಕ್ಕೆ ಮಾತ್ರ ಬೇರೆ ಕಾರಣ ಇತ್ತು, ನಿಲ್ಲಕ್ಕೆ ಬೇರೆ ಕಾರಣ. ಬೆಂಕಿ ಸುಡೋದು ಸಹಜ, ಪ್ರಹ್ಲಾದನು ಸುಡಲಿಲ್ಲ. ಬೆಂಕಿ ಸುಡೋದು ಸಹಜ, ಬೆಂಕಿ ಸುಡಲಿಲ್ಲ ಪ್ರಹ್ಲಾದನ, ಯಾತಕ್ಕೆ, ದೊಡ್ಡ ಕಾರಣ ಇತ್ತು. ಅದರ್ವೈಸ್ ಬೆಂಕಿಗೆ ಏನು ಶಕ್ತಿ ಇದೆ, ಸುಡೋ ಶಕ್ತಿ ಇದೆ, ಕಾರ್ಯ ಪ್ರತಿಬಂಧಕ ಆಯಿತು. ಆದರೆ ಬೆಂಕಿ ಸುಡೋ ಶಕ್ತಿ ಎಂಬುದು ಸಹಜ, ಆದರೆ ಸುಡದೆ ಹೋದಾಗ ಒಂದು ಕಾರಣ ಇರಬೇಕು ಅಷ್ಟೇ. ಹೊರತು ಸುಡಕ್ಕೂ ಒಂದು ಕಾರಣ, ಸುಡದೇ ಇನ್ನೊಂದು ಕಾರಣ ಹೇಳಬಾರ್ದು. ಎರಡಕ್ಕೂ ಕೂಡ ಒಂದು ನ್ಯಾಚುರಲು ಒಂದು ಅನ್ಯಾಚುರಲ್, ಎರಡನ್ನು ಸಹಜ ಅಂತ ಒಪ್ಪಿಕೊಂಡ್ರೆ ಅದು ಆ ರೀತಿ ಜ್ಞಾನ ಬರೋ ಸಾಧ್ಯತೆಯೇ ಇಲ್ಲ. ತದಾ ಬೌದ್ಧಾದಿ ವಾಕ್ಯಮಪಿ, ನಾನು ಯದಿ ವಾಕ್ಯ ಮಾತ್ರಸ್ಯ ಯಥಾರ್ಥ ಜ್ಞಾನ ಜನಕತ್ವಂ ತದಾ ಬೌದ್ಧಾದಿ ವಾಕ್ಯಶಾಪಿ ತಸ್ಯಾತ್. ವಾಕ್ಯ ಅಂತಷ್ಟು ಪ್ರಮಾಣ ಅಂತ ಕರೆಯೋದಾದರೆ ಬೌದ್ಧಾದಿ ವಾಕ್ಯಗಳನ್ನು ಕೂಡ ಕಣ್ಮುಚ್ಚಿಕೊಂಡು ಒಪ್ಕೋಬೇಕಾಗುತ್ತಲ್ಲ ಅಂತ ಕೇಳಿದ. ತತಸ್ಥ ತಜ್ಜನ್ಯಂ ಜ್ಞಾನಂ ಯಥಾರ್ಥವ ಅಪದ್ಯೇತ. ಆಗ ಅವನಿಂದ ಅದರಿಂದ ಬಂದ ಜ್ಞಾನವೂ ಕೂಡ ಯಥಾರ್ಥ ಅಂತ ಒಪ್ಪಬೇಕಾಗುತ್ತಲ್ಲ. ಇತಿ ಚೇನ್ಮ ಇವಂ, ಹಾಗೆ ಕೇಳಬಾರ್ದೆ. ಅದಕ್ಕೆ ನಿನ್ನ ಮಾತಿನಲ್ಲೇ ಉತ್ತರ ಇದೆ. ಬುದ್ಧಕೃತ ಅಂತ ಹೇಳಿದ ತಕ್ಷಣನೇ ಪೌರುಷೇಯ ಆಯ್ತಾಗ, ಪೌರುಷೇಯ ಆದ ತಕ್ಷಣ ತಸ್ಯ ಅಜ್ಞಾನ ವಿಪ್ರಂಭಾದಿ ದೋಷ ಮೂಲತ್ವೇನ ಅಯಥಾರ್ಥ ಜ್ಞಾನ ಜನಕತ್ವ. ಯಾವಾಗ ಪೌರುಷೇಯ ಅಂತ ಕರೆದನೋ ಅಲ್ಲಿಗೆ ಕಥೆ ಮುಗೀತು. ಅವ್ರು ಹೇಳಿ ಅವನ ದೋಷಗಳೆಲ್ಲ ಬರೋ ಚಾನ್ಸ್ ಇದೆ, ಆದ್ದರಿಂದ ಒಪ್ಪೋದಿಲ್ಲ. ಯಾವಾಗ ಪೌರುಷೇಯ ಅಂತ ಹೆಸರಿಟ್ಟು ಅಲ್ಲಿ ಕಥೆ ಮುಗೀತು. ತತಶ್ಚ ತಜ್ಜನ್ಯಂ ಜ್ಞಾನಂ, ಅದು ಪೌರುಷೇಯ ಅಂತೇಳಿ ಮತ್ತೆ ಪ್ರೂವ್ ಮಾಡಬೇಕು. ಅವನೀಗ ಏನಂತ ಪ್ರೂವ್ ಮಾಡಬೇಕು, ಅವನಿಗೆ ಅಜ್ಞಾನ ಇಲ್ಲ, ಅವರು ಬೋಸ ಮಾಡೋದಿಲ್ಲ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಅದು ಆಗಬೇಕು. ಅಪೌರುಷೇಯ ಒಪ್ಕೊಬಿಟ್ರೆ ನೋ ಪ್ರಾಬ್ಲಮ್, ಇಲ್ಲದಾದ್ರೆ ಬಂದೇ ಬರುತ್ತೆ. ತತಶ್ಚ ತಜ್ಜನ್ಯಂ ಜ್ಞಾನಂ ಯಥಾರ್ಥಂ ಅಪದ್ಯೇತ ಇತಿ ಚೇನ್ಮೈವಂ ತಸ್ಯ ಅಜ್ಞಾನ ವಿಪ್ರಲಂಭಾದಿ ದೋಷ ಮೂಲತ್ವೇನ ಯಥಾರ್ಥ ಜ್ಞಾನ ಜನಕತ್ವಾತ್. ವಾಕ್ಯಗತಾಹಿ ದೋಷಾಃ ತಸ್ಯ ಯಥಾರ್ಥ ಜ್ಞಾನ ಜನನ ಶಕ್ತಿಂ ಪ್ರತಿಬದ್ಧ ವಿಪರೀತ ಜ್ಞಾನ ಜನನ ಶಕ್ತಿ ಆವಿರ್ಭಾವಯಂತಿ. ವಾಕ್ಯಗಳು ಒಳ್ಳೆ ವಾಕ್ಯಗಳು, ಆದರೆ ಇವ್ರ ಕೈ ಸಿಕ್ಕಿದ್ದಕ್ಕೆ ಏನಾಯ್ತು, ಅದು ಒಳ್ಳೆ ಪದಾರ್ಥ ಮುಟ್ಟಿದಷ್ಟು ಮೈಲಿಗೆ ಆಗುತ್ತಲ್ಲ. ಪದಾರ್ಥ ಸರಿಯಾಗಿದ್ರೆ ಮೈಲಿಗೆ ಅವನು ಮುಟ್ಟಿದ್ರೆ ಹೇಗೆ ಮೈಲಿಗೆ ಆಗುತ್ತೋ ಅದೇ ರೀತಿಯಲ್ಲಿನೇ ಒಳ್ಳೆ ವಾಕ್ಯಗಳು ಕೆಟ್ಟವನ ಬಾಯಿಲೆ ಬಂದಾಗ ಏನಾಗುತ್ತದು, ಕೆಟ್ಟದಾಗ ಕೆಟ್ಟ ಫಲ ಕೊಡುತ್ತೆ. ಏನು ಯೋಚನೆ ಮಾಡೋ ಕಾರಣ ಇಲ್ಲ. ವಾಕ್ಯಗತಾಹಿ ದೋಷಾಹ ತಸ್ಯ ಯಥಾರ್ಥ ಜ್ಞಾನ ಜನನ ಶಕ್ತಿಂ ಪ್ರತಿಬದ್ಧ. ವಾಕ್ಯಕ್ಕೆ ಸರಿಯಾದ ಜ್ಞಾನ ಹುಟ್ಟಿಸೋ ಶಕ್ತಿ ಇದೆಯಲ್ಲ, ಅದನ್ನು ಬ್ಲಾಕ್ ಮಾಡುತ್ತೆ ಅವರು ದೋಷಗಳೆಲ್ಲ. ವಿಪರೀತ ಜ್ಞಾನ ಜನನ ಶಕ್ತಿಂ ಆವಿರ್ಭಾವಯಂತಿ, ವಿಪರೀತವಾದ ಜ್ಞಾನವನ್ನು ಹುಟ್ಟತಕ್ಕಂಥ ಶಕ್ತಿ ಕೊಟ್ಬಿಡುತ್ತೆ. ಔತ್ಸರ್ಗಿಕ ಔತ್ಸರ್ಗಿಕತ್ವಾತ್ ಸ್ವತಃ ಪ್ರಾಮಾಣ್ಯಸ್ಯ. ಔತ್ಸರ್ಗಿಕ ಅಂದರೆ ರೂಲ್ ಅಂತ ಅರ್ಥ, ಅಪವಾದ ಆದರೆ ಎಕ್ಸೆಪ್ಷನ್ ಅಂತ ಅರ್ಥ. ಉತ್ಸರ್ಗ ಔತ್ಸರ್ಗಿಕ, ಉತ್ಸರ್ಗ ಅಂದರೆ ನ್ಯಾಚುರಲ್. ಔತ್ಸರ್ಗಿಕತ್ವಾತ್ ಸ್ವತಃ ಪ್ರಾಮಾಣ್ಯಸ್ಯ, ಪ್ರಾಮಾಣ್ಯ ಸ್ವತಃಸ್ವವಾದ ಅಂಬದೇನದು ನಿಯಮ. ಪ್ರಾಮಾಣ್ಯ ಅಂಬುದು ಸ್ವತಃ ಅಂಬುದು ಔತ್ಸರ್ಗಿಕ. ಅಪವಾದೇನ ಅಪ್ರಾಮಾಣ್ಯಂ ಭವತಿ. ಅಪವಾದದಿಂದ ಏನಾಯ್ತದೋ ಅಪ್ರಾಮಾಣ್ಯವಾಗುತ್ತೆ ಅಷ್ಟೇ ಹೊರತು ಇಲ್ಲ. ಸರಿನೇ. ಉದಾಹರಣೆಗೆ ಒಂದು ಮಾತಿದೆ, ಪೀಠಾಧೀಶರೇ ಬುದ್ಧನ ತಪ್ತಬುದ್ಧನ್ನೇ ಮಾಡಬೇಕು ನಿಯಮ ಇದು. ಏನ್ ಮಾಡ್ತಾರೆ ಕೆಲವರಾಗ, ಇಲ್ಲಿದೆ ಒಂದು ಇದಿದೆ ಅಲ್ಲಿ ರಾಮಕುಂಜ ಅಂತಿದೆ ಎರಕಿ ಮಠ, ಅಲ್ಲಿ ಇರೋರು ಗೃಹಸ್ಥರೇ ಹಾಕ್ತಾರೆ, ಅಲ್ಲಿ ಮಾತ್ರ ಗೃಹಸ್ಥರ ಹಾಕ್ತಾರೆ. ಗೊತ್ತಾಯ್ತಾ? ಪ್ರಥಮ ಕಾಸ್ತಿ ಆಚಾರ್ಯ ಹೇಳಿದ್ದಾರೆ ಅಂತ ಹೇಳಿ ಅವ್ರು ಹಾಕ್ತಾರೆ. ಅವಾಗ ಏನ್ ಮಾಡ್ತಾರೆ ನೋಡಿದ್ರೆ, ಅವ್ರು ಗೃಹಸ್ಥರ ಹಾಕ್ತಾರೆ ಹಾಕ್ತೀವಿ ಅಂತ ಕೇಳಿದ್ರೆ ಅದು ಎಕ್ಸೆಪ್ಷನ್. ಅದು ಪಠಾಧೀಶರೇ ಹಾಕಬೇಕು ನಿಯಮ, ಅವ್ರು ಹಾಕ್ತಾರೆ ಎಂಬುದು ಎಕ್ಸೆಪ್ಷನ್. ಎಕ್ಸೆಪ್ಷನ್ ಏನ್ ಮಾಡುತ್ತೆ ಯಾವಾಗಲೂ ರೂಲ್ ಪ್ರೂವ್ ಮಾಡುತ್ತೆ ಯಾವಾಗಲೂ. ಗೊತ್ತಾಯ್ತಾ? ಎಕ್ಸೆಪ್ಷನ್ ಓನ್ಲಿ ಪ್ರೂವ್ಸ್ ದಿ ರೂಲ್. ಅದು ಆದ್ರಿಂದ ಎಕ್ಸೆಪ್ಷನ್ ರೂಲ್ ಮಾಡಬಾರದು. ಎಕ್ಸೆಪ್ಷನ್ ಯಾವ ನೀರು ಹರಿತಾ ಇದೆ, ಡ್ಯಾಬ್ ಕಟ್ಟಿದಾರೆ ನಿಂತು ಹೋಗಿದೆ. ಸೊ ಡ್ಯಾಬ್ ಕಟ್ಟಿದ್ದಕ್ಕೆ ನಿಂತು ಹೋಗೋದು ಎಕ್ಸೆಪ್ಷನ್. ಅರ್ಥ ಆಯ್ತಾ? ನೀರು ಅದರ್ವೈಸ್ ಏನಾಗುತ್ತೆ, ನೀರು ಡ್ಯಾಮ್ ಹೊಡಿತು ಎಲ್ಲ ಗಾಬರಿ ಆಗ್ಬಿಡುತ್ತೆ, ನೀರು ಹರಿಯೋಕೆ ಶುರು ಆಗುತ್ತೆ ಅಂತ ಅರ್ಥ. ಈಗ ಓ ನೀರು ಹರಿಯುತ್ತಾ ಡ್ಯಾಮ್ ಬರ್ದ ಅಂತ ಕೇಳೋದಿಲ್ಲ. ಯಾಕೆ ಪ್ರತಿಬಂಧಕ ಹೋಯಿತು ಅಂದ್ಮೇಲೆ ಏನು ಮಾಡುತ್ತದೆ? ಸಹಜ ಹರ್ಕೊಂಡು ಬರೋದು. ಅದು ಅರ್ಥ ಮಾಡಿಕೊಂಡ್ರೆ ಯಾವುದೇ ಒಂದು ಅಪವಾದ, ಅಪವಾದ ಎಕ್ಸೆಪ್ಷನ್. ಅಪವಾದ ಅಂದರೆ ಈ ಅಪವಾದ ಅಲ್ಲ, ಈಗ ಅಪವಾದ ಬಂತು ಈ ಅಪವಾದ ಹೇಳಬಾರದು. ಕೆಲವು ಅರಿಯಕ್ಕೆ ಅರ್ಥ, ಟೆಕ್ನಿಕಲಿ ಅಪವಾದ ಶಬ್ದಕ್ಕೆ ಏನರ್ಥ? ಎಕ್ಸೆಪ್ಷನ್ ಅಂತ. ವಾದ ಅಪವಾದ ಎಕ್ಸೆಪ್ಷನ್, ಅದು ರೂಲ್ ಪ್ರೂವ್ ಮಾಡ್ತಾ ಇದೆ. ನಾನು ನಭವತಿ ಇತಿ ಕಿಮನುಪನ್ನಂ ಔತ್ಸರ್ಗಿಕತ್ವಾತ್ ಸ್ವತಃ ಪ್ರಾಮಾಣ್ಯಸ್ಯ ಅಪವಾದೇನ ಅಪ್ರಾಮಾಣ್ಯಂ ಅಪ್ರಾಮಾಣ್ಯಂ ಭವತಿ ಇತಿ ಕಿಮ್ ಅನುಪನ್ನಂ. ಅಪವಾದದಿಂದ ಅಪ್ರಾಮಾಣ್ಯ ಬಂತು, ಒಳ್ಳೆ ವಾಕ್ಯ ಕೆಟ್ಟವನು ಬಾಯಿಲು ಬಂತು ಹೊರಟೋಯ್ತು ಅಷ್ಟೇ. ಶಕ್ತಿ ಆವಿರ್ಭಾವಯಂತಿ ಔತ್ಸರ್ಗಿಕತ್ವಾತ್ ಒಳ್ಳೆ ವಾಕ್ಯ, ಸಾಮಾನ್ಯ ವಾಕ್ಯ, ಸಾಮಾನ್ಯ ವಾಕ್ಯ. ವ್ಯಾಸರಾದ್ರೆ ಕೋಡಮಂತ್ರ ಅಂದರು, ಕೋಡ ಗುಣನೇ ಬಂತು, ಅಂತ ಸಿದ್ಧಿ ಬಂತು. ನಾರಾಯಣ ಅಂತ ಹೇಳಿದ್ರೆ ಸಿದ್ಧಿ ಬರೋದಿಲ್ಲ, ಕೋಡಮಂತ್ರ ಸಿದ್ಧಿ ಬಂತು. ಅದಕ್ಕೆ ಅವ್ರ ವರ್ಚಸ್ ಆಗಿತ್ತು, ಗೊತ್ತಾಯ್ತು? ಸಿದ್ಧಿ ಆಗಿದ್ದರಿಂದ ಕೆಲಸ ಮಾಡುತ್ತೆ. ಭವತಿ ಇತಿ ಕಿವರೂಪನ್ನಂ ವಾಕ್ಯಗತಸ್ಯ ಅಪ್ರಾಮಾಣ್ಯಸ್ಯ ದೋಷಾಧೀನತ್ವ ಕುತ ಇತ್ಯತಃ ತದ್ವಿಪಕ್ಷೇ ಪಾದಕೇನ ಉಪಪಾದಯತಿ ಅಪ್ರಾಮಾಣ್ಯಸ್ಯ ಚ ಇತಿ. ಆದ್ದರಿಂದನೇ ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ. ಅಪ್ರಾಮಾಣ್ಯವು ಹೊರಗಿನಿಂದ ಬರುತ್ತೆ, ಒಳಗಿರೋದಿಲ್ಲ. ಅದು ಒಪ್ಪೋದಿಲ್ಲ ಅಂದರೆ ಅಪ್ರಾಮಾಣ್ಯಸ್ಯ ಪರತಸ್ವ ಅನಂಗೀಕಾರೇ ದುಷ್ಟೇಂದ್ರಿಯಾದೇರಪಿ ಅಪ್ರಾಮಾಣ್ಯ ಹೇತುತ್ವ ನಶ್ಯ. ಅಪ್ರಾಮಾಣ್ಯಂ ಪರತ ಅಂತ ಪ್ರಾಮಾಣ್ಯಂ ಸ್ವತಃ ಅಂತ ಹೇಗೆ ಒಪ್ಪಬೇಕು, ಅಪ್ರಾಮಾಣ್ಯಂ ಪರತ ಅಂತಲೂ ಒಪ್ಪಲೇಬೇಕು. ಅದಕ್ಕೆ ಅವನು ಹಳದಿ ಒಳ್ಳೆ ಬಿಳಿ ಪದಾರ್ಥ ಹಳದಿ ಕಾಣ್ತಾ ಇದ್ದೇನೆ, ಏನರ್ಥ? ಅದಕ್ಕೆ ಇಂದ್ರಿಯ ಸರಿ ಇಲ್ಲ ಅಷ್ಟೇ. ಇಂದ್ರಿಯ ಸರಿ, ದುಷ್ಟೇಂದ್ರಿಯ. ದುಷ್ಟೇಂದ್ರಿಯಾದಾರೆ ದುಷ್ಟೇಂದ್ರಿಯಾದೇರಪಿ ಅಪ್ರಾಮಾಣ್ಯ ಹೇತುತ್ವ ನಶ್ಯ. ವ್ಯವಸ್ಥೆ ಏನು ಮಾಡ್ಕೋಬೇಕು? ಅವನೇನು ಮಾಡ್ದ? ಬರೀ ಇಂದ್ರಿಯ ಜ್ಞಾನ ಬಂತು ಅಷ್ಟೇ. ಅವನ ಪ್ರಕಾರ ಬರೀ ಇಂದ್ರಿಯ ಜ್ಞಾನ ಬಂತು, ಸರಿಯಾದ ಇಂದ್ರಿಯ ಜ್ಞಾನ ಬರಲಿಲ್ಲ, ಸರಿಯಾದ ಜ್ಞಾನ ಬಂತು. ತಪ್ಪಾದ ಇಂದ್ರಿಯ ತಪ್ಪಾದ ಜ್ಞಾನ ಬಂತು. ಮೂರು ವಾಕ್ಯ ಇಟ್ಕೋತಾನ. ಇಂದ್ರಿಯಿಂದ ಬರೀ ಜ್ಞಾನ, ಸರಿಯಾದ ಇಂದ್ರಿಯಿಂದ ಯಥಾರ್ಥ ಜ್ಞಾನ, ತಪ್ಪಾದ ಇಂದ್ರಿಯ ಮಿಥ್ಯಾ ಜ್ಞಾನ. ಮೂರು ಇಟ್ಕೋತಾನ. ಅದಕ್ಕೆ ಹೇಳ್ತೇವೆ ಇಂದ್ರಿಯ ಅಂದ್ರೆ ಏನರ್ಥ? ಸರಿಯಾದ ಇಂದ್ರಿಯ ಅಂತಾನೆ ಅರ್ಥ. ಇಂದ್ರಿಯಿಂದ ಜ್ಞಾನ, ಸರಿಯಾದ ಜ್ಞಾನ ಅಂತ ಅದು ಹೊಸ ಸೇರಿಸ್ಬೇಡ. ಅದಕ್ಕೆ ಗೊತ್ತು, ಹೊಸ ಸೇರಿಸ್ಬೇಡ. ಅದೇ ಕೆಟ್ಟ ಜ್ಞಾನ ಬಂದ ಮತ್ತೆ ಏನಾಗಿರ್ಬೇಕು? ಅಲ್ಲಿ ಕೆಟ್ಟ ಅಂತ ಸೇರಿಸ್ಬೇಕು. ಅರ್ಥ ಆಯ್ತಾ? ಈಗ ಕೆಟ್ಟ ಜ್ಞಾನ ಬಂದ ಕೆಟ್ಟ ಅಂತ ಸೇರಿಸ್ಬೇಕು ಹೊರತು ಬರೀ ಇಂದ್ರಿಯ ಬರೀ ಜ್ಞಾನ, ಒಳ್ಳೆ ಇಂದ್ರಿಯ ಒಳ್ಳೆ ಜ್ಞಾನ ಸೇರಿಸ್ಬಾರ್ದು. ಬರೀ ಇಂದ್ರಿಯ ಅಂದ್ರೆ ಏನರ್ಥ? ಅದಕ್ಕೆ ಒಳ್ಳೆ ಇಂದ್ರಿಯ ಅಂತಾನೆ ಅರ್ಥ. ಆಫೀಸರ್ ಗುಡ್ ಆಫೀಸರ್ ಅಂತ ಅರ್ಥ. ವೆಹಿಕಲ್ ಅಂದ್ರೆ ಗುಡ್ ವೆಹಿಕಲ್ ಅಂತಾನೆ ಅರ್ಥ. ಅದೆಲ್ಲ ನ್ಯಾಚುರಲ್. ಅದು ಇಲ್ಲದ ಎಲ್ಲಕ್ಕೂ ಸೇರಿಸ್ತಾ ಕುತ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು? ಈಗ ಇವತ್ತು ಡ್ರೈವರ್ ಬಸ್ ಬರುತ್ತೆ, ಡ್ರೈವರ್ ಕುತ್ಕೊಂಡ್ಬಿಡ್ತಾರೆ. ಸ್ವತಃ ಪ್ರಮಾಣ ಡ್ರೈವರ್ ಲೈಸೆನ್ಸ್ ಇದೆಯೋ ಕೆಡ್ದಾಗ ಹೋಗ್ತೀವಿ ನಾವೀಗ. ಲೈಸೆನ್ಸ್ ಇದೆಯಾ ಆಕ್ಸಿಡೆಂಟ್ ಎಂದು ಮಾಡಿಲ್ಲ ಹೇಳುತ್ತೇವೆ ನಾವೀಗ. ಸ್ವತಃ ಪ್ರಮಾಣ ಏನದು? ನಾ ಡ್ರೈವರ್ ನೋಡ್ಕೊಡೋ ನೋಡೋದಿಲ್ಲ. ಕೆಲವರು ಹೋಗ್ತಾರೆ ಕೊಡ್ತಾರೆ ಹೋಗಿ ತೆಗಿತಾರೆ. ಡ್ರೈವರ್ ಯಾರು ಗೊತ್ತೇ ಆಗಲ್ಲ. ಡ್ರೈವರ್ ಎಷ್ಟೇ ಪರಿಚಯ ಮಾಡ್ಕೊಂಡು ಡ್ರೈವರ್ನ ಮುಂದೆ ಕೂತಾರೆ ಹಟ್ಟಿ ಒಳ್ಳೆಗೆ ಮಾಡ್ಕೊಂಡಿರ್ಬೋದು. ಆ ಪಕ್ಕದಲ್ಲಿ ಕೂತಾರೆ ಉಳಿದವರು ಮಾತು ಕೂಡ ಆಡಿಸೋದಿಲ್ಲ. ಪೈಲಟ್ ಪೈಲನ್ ನೋಡ್ತಾರೆ ಪೈಲಟ್ಗಳನ್ನ ಫ್ಲೈಟಲ್ಲಿ. ಅವನ ಜಾಗ ಇರೋ ಕ್ಯಾಬಿನ್ನೇ ಬೇರೆ, ನೋಡ್ಕೊಂಡು ನೋಡೋದಿಲ್ಲ. ಏನು ಅಂಡರ್ಸ್ಟೂಡ್ ಅಲ್ಲಿ? ಸ್ವತಃ ಪ್ರಮಾಣ ಅಷ್ಟೇ. ಆದ್ರೆ ಯಾವಾಗ ಬ್ರಾಬರಿ ಆಗುತ್ತೆ? ಅವಾಗ ಬಂದು ಬಂದಿದ್ದೆ ಅದು ಹೇಳಿದ ಮೇಲೆ ಅವನು ಇವ್ರಿಗೆ ಇಂಥ ಪೈಲಟ್ ಅದು ಮತ್ತೆ ಗಾಬರಿ ಆಯ್ತದ. ಪ್ಯಾಸೆಂಜರ್ ಇದೇ ಅಲ್ಲ, ಅದು ಪ್ಲೇನ್ ಎಲ್ಲ ಗಾಬರಿ ಆಯ್ತು ಅವ್ರಿಗೆ. ಅದು ಎಕ್ಸೆಪ್ಷನ್ ಅಷ್ಟೇ. ಇಲ್ಲಿ ತಪ್ಪಾಗಿರುತ್ತೆ, ಎಕ್ಸೆಪ್ಷನ್ ಇರುತ್ತೆ. ಯಾರೋ ಮನೆ ಬರ್ತಾರೆ, ಯಾರು ತೊಂದರೆ ಆಗಲಿಲ್ವಾ, ಮುಳುಗಲು ಚುಚ್ಚಿತಾ, ವೆಹಿಕಲ್ ಕೆಟ್ಟೋಯ್ತಾ ಅಂದರೆ ಯಾರು ಸರಿ ಬಂದಿದ್ದೇ ಸಾಕ್ಷ್ಯ. ಅವೆಲ್ಲ ಬಂದಿದ್ದಾನೆ ಅಲ್ಲಿ ಕೇಳೋ ಕಾರಣನೇ ಇಲ್ಲ. ಯಾವಾಗ ನಾಲ್ಕು ಜನ ನಿಮಗೂ ಹಾಗಾಯ್ತು ಅಂತ ಕೇಳ್ತಾರೆ. ಆಮೇಲೆ ನಾಲ್ಕು ಜನ ಅಂತವ್ರು ನೋಡಿದ ಮೇಲೆ ಇಲ್ಲ ನೀವು ಭಾರಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಅವ್ನು ನಿಮಗೂ ಹಾಗಾಯ್ತು ಅಂತಾರೆ. ಅದರಿಂದ ಕೇಳೋಕೆ ಹೋಗೋದೇ ಇಲ್ಲ. ಈ ರೀತಿ ಮಾಡಿದ್ದಕ್ಕೆ ವ್ಯವಹಾರ ಆಗ್ತಿರೋದು. ಪ್ರತಿ ಸರ್ತಿ ಏನಾಗ್ತಿತ್ತು ಇಲ್ಲದೆ ಹೋದರೆ ಯಾವ ಕೆಲಸನೂ ಆಗ್ತಿರಲಿಲ್ಲ. ಬಡಿಸಿದ ತಕ್ಷಣ ವೆರಿಫೈ ಟೆಸ್ಟ್, ಅದು ಅನ್ನ ಬಡಿಸಿದ್ದೀರಿ ಕರೆಕ್ಟ್ ಅಂತ ಏನು ಪ್ರಮಾಣ, ಇದಕ್ಕೆ ಇದು ಕರೆಕ್ಟ್ ಅಂತ ಏನು ಪ್ರಮಾಣ, ಇದಕ್ಕೆಲ್ಲ ಪ್ರೂಫ್ ಬೇಕಂತ ಕುತ್ಕೊಂಡ್ಬಿಟ್ರೆ ಏನು ಆಚಾರ ಹೇಳಿದ್ರಲ್ಲ, ಕೃಷಿತ ಅನ್ನಂ ಅತ್ತಿ ಹಸಿವಾಗಿದೆ ಬಡಿಸಿರ್ತಾರೆ, ಪ್ರೂಫ್ ಕೇಳ್ತಾ ಕೊಡೋದಿಲ್ಲ ಅವರು, ಅನ್ನ ಅಂತ ತಿಂದುಬಿಡ್ತಾರೆ ಅಷ್ಟೇ. ಆದರೆ ಯಾವಾಗ ಹಲ್ಲಿ ಬಿದ್ದಿತ್ತು ಅವಾಗ ಪ್ರಾಬ್ಲಮ್ ಶುರುವಾಗುತ್ತೆ. ಯಾವನ ಓ ಹಲ್ಲಿ ಬಿದ್ದು ತಿನ್ನಬೇಡಿ ಅಂತ ಅವಾಗ ಶುರುವಾಗುತ್ತೆ ಅಷ್ಟೇ ಹೊರತು ತಿನ್ನಿ ಅಂತ ಹೇಳೋದಕ್ಕೆ ಯಾರು ಪ್ರೂಫು ಬೇಕಿಲ್ಲ. ಅನ್ನ ಆಗಿದೆ ಹಸಿವಾಗಿದೆ ಅಷ್ಟೇ. ತಿನ್ನಬೇಡ ಅಂತ ಹೇಳೋದಕ್ಕೆ ಏನು ಬೇಕು? ದೋಷ ಹೇಳಬೇಕು. ಅದಕ್ಕೆ ಅಪ್ರಾಮಾಣ್ಯಸ್ಯ ಪರತಸ್ತ್ವ ಅನಂಗೀಕಾರೆ ಇವೆಲ್ಲ ಮನಸ್ಸಿನ ಯೋಚನೆ ಮಾಡಿ ಗಟ್ಟಿ ಮಾಡ್ಕೋಬೇಕು. ಪರತಸ್ತ್ವ ಅನಂಗೀಕಾರೆ ದುಷ್ಟೇಂದ್ರಿಯಾದೇರಪಿ ಅಪ್ರಾಮಾಣ್ಯ ಹೇತುತ್ವ ನಶ್ಯ. ಪ್ರಾಮಾಣ್ಯವನ್ನು ಇನ್ನೂ ಕೆಲವರು ಯಾತಕ್ಕೆ ಉತ್ತರ ಕೊಡ್ತಾರೆ ಗೊತ್ತಾ, ಅಪ್ರಾಮಾಣ್ಯಂ ಸ್ವತಃ ಅಂತ ಹೇಳೋ ಜನ ಇದ್ದಾರೆ ಕೆಲವರು. ಇಂದ್ರಿಯಗಳೆಲ್ಲ ತಪ್ಪಾಗಿ ಜ್ಞಾನ ಹುಟ್ಟಿಸುತ್ತೆ, ಆಸ್ ಎ ರೂಲ್ ಗೊತ್ತಾಯ್ತಾ. ಸರಿ ಹುಟ್ಟಿಸ್ಬೇಕಾದ್ರೆ ಗುಣ ಇರಬೇಕು ಅಂತ ಅವ್ರ ವಾದ. ಮೂರು ವಾದಗಳು, ಒಂದು ವಾದ ಪ್ರಾಮಾಣ್ಯಂ ಸ್ವತಃ, ಅಪ್ರಾಮಾಣ್ಯಂ ಪರತಃ, ಯಾರ್ದಿದು ನಮ್ಮದು. ಇನ್ನೊಂದಿದೆ ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಸ್ವತಃ, ಅದೊಂದು ಗುಂಪಿದೆ. ಆಮೇಲೆ ಪ್ರಾಮಾಣ್ಯಂ ಪರತಃ ಅಪ್ರಾಮಾಣ್ಯಂ ಪರತಃ ಇನ್ನೊಂದು ಗುಂಪಿದೆ. ಅಪ್ರಾಮಾಣ್ಯಂ ಸ್ವತಃ ಪರತಃ ಪ್ರಾಮಾಣ್ಯ ಮತ್ತೊಂದು ಗುಂಪಿದೆ. ಬೌದ್ಧರು ಅದನ್ನು ಹೇಳ್ತಾರೆ. ಏನೇ ಬಂದರೂ ತಪ್ಪು ಅಂತ ಫಸ್ಟ್ ತಿಳ್ಕೊಂಬಿಡಿ. ಅವ್ರ ಹಣೆ ಬಾರ ಆಗಿದೆ ಪಾಪ, ಏನು ಹೇಳಿದ್ರು ತಪ್ಪು ಹೇಳ್ತಾರೆ. ಆದ್ರಿಂದ ಏನು ಬಂದರೂ ತಪ್ಪು ಅಂತ ತಿಳ್ಕೊಂಬಿಡಿ. ಆ ತಪ್ಪಲ್ಲ ಅಂತ ಪ್ರೂವ್ ಆದರೆ ಸರಿ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ನಮಗೂ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಏನು ಬಂದರೂ ಸರಿ ಅಂತ ತಿಳ್ಕೊಳ್ಳಿ. ಅದು ದೋಷ ಬಂದ ತಪ್ಪು ಅಂತ ತಿಳ್ಕೊಂಡಿದ್ದ ನಾವು ಹೇಳಿದರೆ ಅವ್ರು ಹಾಗಲ್ಲ. ಏನೇ ಬಂದರೂ ತಪ್ಪು ಅಂತ ತಿಳ್ಕೊಂಬಿಡಿ. ಒಬ್ಬ ಮನುಷ್ಯ ಕಳ್ಳ ಅಂತಾನೆ ಅರ್ಥ, ಮನುಷ್ಯ ಸುಳ್ಳ ಅಂತಾನೆ ಅರ್ಥ. ಅವ್ರು ಸತ್ಯ ಅಂತ ಸತ್ಯ ಅಂತ ಪ್ರೂವ್ ಆಗೋವರೆಗೂ ಸುಳ್ಳು ಅಂತ ತಿಳ್ಕೊಂಬಿಡಿ. ಆ ರೀತಿ ಆ ರೀತಿ ಎಷ್ಟು ಇದಾಗುತ್ತೆ ಲೆಕ್ಕ ಇಟ್ಕೊಳ್ಳಿ ನೋಡೋಣ. ಮಾತಿತ್ತರೆ ಹೊಡೆದಾಟ ಶುರುವಾಗುತ್ತೆ. ಏನಯ್ಯ ಸುಳ್ಳಪ್ಪ ಅಂತ ಕರೆ, ಏನೋ ಕಳ್ಳಪ್ಪ ಅಂತ ಕರೆಯೋದು ಬರೀ ಬರ್ತಾಯಿಲ್ಲ. ಯಾಕೆಂದರೆ ಪ್ರಮಾಣ ಹಾಗೆ ಇದೆಯಲ್ಲ ಅಂತ ಕೇಳಿದ್ರೆ ಏನು ಮಾಡ್ತೀರಿ? ತಪ್ಪದು. ಅದಕ್ಕೆ ಅಪ್ರಾಮಾಣ್ಯಸ್ಯ ಪರತಸ್ತ್ವ ಅನಂಗೀಕಾರೆ, ಅಪ್ರಾಮಾಣ್ಯಂ ಪರತಃ ಅಂತ ಒಪ್ಪಲೇ ಹೋದರೆ ದುಷ್ಟೇಂದ್ರಿಯಾದೇ ರೀತಿ ಅಪ್ರಾಮಾಣ್ಯ ಹೇತುತ್ವಂನ ಸ್ಯಾತ್. ದುಷ್ಟೇಂದ್ರಿಯಾದಿಗಳಿಗೂ ಕೂಡ ಅಪ್ರಾಮಾಣ್ಯ ಕಾರಣ ಹೇಳೋ ಕಾರಣತ್ವ ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ಏನಾಗಿತ್ತು ಕೊನೆಗೆ? ವ್ಯವಸ್ಥೆನೇ ಕೆಟ್ಟೋಗುತ್ತೆ ಅಂತ ಹೇಳಿದ. ಎರಡೂ ಸ್ವತಃ ಅಂದರೂ ವ್ಯವಸ್ಥೆ ಕೆಟ್ಟೋಯ್ತು, ಎರಡೂ ಪರತಃ ಅಂದರೆ ವ್ಯವಸ್ಥೆ ಕೆಟ್ಟೋಯ್ತು, ಅಪ್ರಾಮಾಣ್ಯ ಪರತ ಸ್ವತಃ ಅಂದ್ರೂ ವ್ಯವಸ್ಥೆ ಕೆಟ್ಟೋಯ್ತು, ಪ್ರಾಮಾಣ್ಯವು ಸ್ವತಃ ಅಂದ್ರೆ ಮಾತ್ರ ಸರಿ ಹೋಗೋದು. ನಾಲ್ಕು ಪಾಸಿಬಿಲಿಟೀಸಲ್ಲಿ ಇದು ಒಂದೇ ಸರಿ ಇರೋದು. ಸರಿಯಾಗಿ ಯೋಚನೆ ಮಾಡಿದರೆ ನಿತ್ಯ ಜೀವನಕ್ಕೆ ಎಷ್ಟು ಬೇಕಾಗುತ್ತೆ ಅಂದರೆ ನಾವು ವೇದಾಂತ ಅಂತ ತಕ್ಷಣ ಏನು ಏನು ತಿಳ್ಕೊಂಡ್ಬಿಡ್ತಾರೆ, ಬರೀ ಅಧ್ಯಾತ್ಮ ಪರಲೋಕದಲ್ಲಿ ಮಾತ್ರ ಅಂತೇಳಿ. ಅಲ್ಲೂ ಕೂಡ ಏನಿದೆ, ಈಗ ನಿತ್ಯ ಜೀವನಕ್ಕೂ ವೇದಾಂತ ಒಳ್ಳೆ ಉಪಯೋಗ ಕೊಡೋದು. ಸರಿಯಾದ ಮಾತು, ಸರಿಯಾದ ರೀತಿ, ಸರಿಯಾದ ಜೀವನ ಎಲ್ಲದಕ್ಕೂ ಕೂಡ ಬಹಳ ಮುಖ್ಯ ಇದೆ. ಅಪ್ರಾಮಾಣ್ಯಸ್ಯ ಪರತಸ್ತ್ವ ಅನಂಗೀಕಾರೇ ದುಷ್ಟೇಂದ್ರಿಯಾದೇ ಇರ್ಬಿ ಅಪ್ರಾಮಾಣ್ಯ ಹೇತುತ್ವ ನ ಸ್ಯಾತ್. ಎಕ್ಸ್ಪ್ಲೇನ್ ಮಾಡ್ತಾರೆ ವಾಕ್ಯಗತಸ್ಯ. ಅಪ್ರಾಮಾಣ್ಯ ಅಂದ್ರೇನು? ಅಯಥಾರ್ಥ ಜ್ಞಾನ ಜನಕತ್ವ ಅದನ್ನು ಕರೀತಾರೆ. ಅಪ್ರಮಾಣ ಅಂದರೆ ಅಯಥಾರ್ಥ, ಅಪ್ರಯಥಾರ್ಥ ಅಂದ್ರೇನು? ಯಥಾರ್ಥವಲ್ಲದ್ದು. ಮತ್ತು ಪ್ರಮಾಣದಲ್ಲಿ ಎರಡು ವಿಧ ಹುಟ್ಟಿಸೋದು. ಪ್ರಮಾ ಅಂದರೆ ಜ್ಞಾನ, ಪ್ರಮಾಣ ಅಂಬುದು ಜ್ಞಾನ ಹುಟ್ಟಿಸ್ತಕ್ಕಂಥದ್ದು. ಪ್ರಮಾ ಯಥಾರ್ಥ ಅಂತ ಹೇಳಿದ್ರೆ ಸಾಕ್ಷಿ ಗೊತ್ತಾಗುತ್ತೆ. ಪ್ರಮಾಣ ಹುಟ್ಟಿಸೋ ಶಕ್ತಿ ಅಂದರೆ ಅದರಲ್ಲಿದೆ. ಅದರಲ್ಲಿ ಸಹಜವಾಗಿ ಇಲ್ಲ ಅಂತ ಒಪ್ಪಿಕೊಳ್ಳೋದಾದರೆ ಪರತಸ್ತ್ವ ಅನಂಗೀಕಾರೇ, ಪುರುಷ ದೋಷ ನಿಬಂಧನತ್ವ ಅನಂಗೀಕಾರೇ, ಕಾಚಾದಿ ವ್ಯಭಿಚಾರಾದಿ ದುಷ್ಟಯೋ ಇಂದ್ರಿಯ ಲಿಂಗಯೋ ಅಪ್ರಾಮಾಣ್ಯ ಹೇತುತ್ವ ಜ್ಞಾನಗತ ಯಥಾರ್ಥ ಹೇತುತ್ವ ನ ಸ್ಯಾ. ದೋಷಗಳನ್ನು ಹುಡುಕಿ ಇದರಲ್ಲಿ ದೋಷ ಇದೆ, ಆದ್ದರಿಂದ ಅಪ್ರಾಮಾಣ್ಯ ಅಂತ ಮಾತನ್ನು ಯಾರು ಆಡಬಾರದು. ಆಮೇಲೆ ದೋಷ ಇದ್ರೂ ಪರವಾಗಿಲ್ಲ ರೀ, ಅದು ಸರಿಯಾಗಿದೆ ಅಂತ ಹೇಳೋ ವಾದ ಬರುತ್ತೆ. ಆ ರೀತಿ ಮಾಡಬಾರದು. ಪುರುಷ ದೋಷಾಣಾಂ ವಾಕ್ಯ ಅಪ್ರಾಮಾಣ್ಯ ನಿಮಿತ್ತತ್ವ ಅಭಾವೋ ಹಿ ದ್ವೇಧಾಭವತಿ. ಪುರುಷ ದೋಷಗಳಿಗೆ ನೆನಪಿರಬೇಕು. ಪುರುಷ ದೋಷ, ಪುರುಷ ದೋಷ ಅಂದ್ರೇನು? ಪೌರುಷೇಯ ವಾಕ್ಯದಲ್ಲಿ ದೋಷ ಬರುವಿಕೆ ಅಂತ ಅರ್ಥ. ಅದು ಎರಡು ರೀತಿ ಬರಬಹುದು. ವಾಕ್ಯ ಅಪ್ರಾಮಾಣ್ಯ ನಿಮಿತ್ತತ್ವ ಅಭಾವೋ ಹಿ ದ್ವೇಧಾಭವತಿ. ಒಂದು ಪುರುಷ ಉಲ್ಲೇಖ ಮಾಡಿರತಕ್ಕಂಥ ವಾಕ್ಯಗಳಲ್ಲಿ ಅಪ್ರಾಮಾಣ್ಯ ನಿಮಿತ್ತಕ್ಕೆ ಏನಿರುತ್ತಲ್ಲ ರೀಸನ್ ಕಾಸ್, ಅದಿಲ್ಲದೆ ಇರಲಿಕ್ಕೆ ಎರಡು ಕಾರಣ. ಒಂದು ತದಸ್ಯ ಅಪ್ರಾಮಾಣ್ಯ ಅಭಾವೇನ ಅಪ್ರಾಮಾಣ್ಯಸ್ಯ ಸ್ವತಸ್ತ್ವೇನವ. ಅಪ್ರಾಮಾಣ್ಯವೇ ಇಲ್ಲ ಅಂತ ಹೇಳಿದರೆ ಒಂದು, ಅಪ್ರಾಮಾಣ್ಯ ಸ್ವತಃ ಅಂತ ಹೇಳಿಬಿಟ್ರೆ ಯಾರು ಹೇಳಿದರೂ ದೋ ತಪ್ಪು ಅಂತಲೇ ಅರ್ಥ. ಆದ್ಯೇ ದುಷ್ಟೇಂದ್ರಿಯಾದೇರ್ ಅಪ್ರಾಮಾಣ್ಯಂ ನ ಸ್ಯಾತ್. ದ್ವಿತೀಯೇ ಕಾಚಾದೀನಾಮಪಿ ಇಂದ್ರಿಯಾದ್ಯ ಅಪ್ರಾಮಾಣ್ಯ ನಿಮಿತ್ತತ್ವ ನ ಸ್ಯಾತ್. ಆದ್ಯೇ ಮೊದಲನೇ ಕೇಸ್ ಒಂದು, ಎರಡನೇ ಕೇಸ್ ಒಂದು. ಮೊದಲನೇದೇನು? ತಸ್ಯ ಅಪ್ರಾಮಾಣ್ಯ ಅಭಾವೇನ ಪ್ರಾಮಾಣ್ಯಸ್ಯ ಸ್ವತಸ್ತ್ವೇನವ. ಒಂದು ಅಪ್ರಾಮಾಣ್ಯವೇ ಇಲ್ಲ ಅಂತ ಹೇಳೋದೊಂದು, ಅಥವಾ ಅಪ್ರಾಮಾಣ್ಯ ಸ್ವತಃ ಅಂತ ಹೇಳೋದೊಂದು. ಅವಾಗ ಪುರುಷ ದೋಷ ಅಂದ್ರೆ ನ್ಯಾಚುರಲ್ ಆಗಿಬಿಡುತ್ತೆ. ಆ ರೀತಿ ಹೇಳಿದರು. ಆದ್ಯೇ ದುಷ್ಟೇಂದ್ರಿಯಾದೇ ಇರಪಿ ಅಪ್ರಾಮಾಣ್ಯಂ ನ ಸ್ಯಾತ್. ಅಪ್ರಾಮಾಣ್ಯ ಇಲ್ಲವೇ ಇಲ್ಲ ಅಂತ ಹೇಳೋದಾದರೆ ದುಷ್ಟೇಂದ್ರಿಯ ಅಂತ ಕಾರಣ ಕೊಡಲೇಬಾರದು. ಅಪ್ರಾಮಾಣ್ಯ ಇನ್ನೊಂದು ವಾದ ಇದೆ. ಈ ಪ್ರಭಾಕರ್ ಅಂತಿರ್ತಾರೆ, ಏನು ಹೇಳ್ತಾರೆ ಗೊತ್ತಾ? ಪುರಜ್ಞಾನ ಎಲ್ಲ ವ್ಯಾಲಿಡ್ ಅಂದ್ಬಿಡ್ತಾರೆ. ಎನಿ ನಾಲೆಡ್ಜ್ ಇದು ವ್ಯಾಲಿಡ್, ಎನಿ ನಾಲೆಡ್ಜ್ ವ್ಯಾಲಿಡ್ ಆಗಿದ್ರೆ ನಾವು ತಪ್ಪು ತಿಳ್ಕೊಂಡ್ವಿ ಅಂತ ಮತ್ತೆ ಸಾವಿರ ಸತ್ತು ಹೇಳ್ತೇವೆ. ಅದಕ್ಕೆ ಉತ್ತರಣೆ ಇಲ್ಲ. ಯಥಾರ್ಥಂ ಸರ್ವ ವಿಜ್ಞಾನಂ ಇತಿ ರಾಮಾನುಜರ ಪಂಥನ ಅದೇನೆ. ಯಥಾರ್ಥ ಜ್ಞಾನನೇ ಬಂದ ಜ್ಞಾನನೇ ಯಥಾರ್ಥ. ಯಥಾರ್ಥ ಜ್ಞಾನ ಅಂತ ಇಲ್ಲೇ ಇಲ್ಲ. ಅವ್ರ ಕಾನ್ಸೆಪ್ಟ್ ಗೊತ್ತಾಯ್ತು. ಯಥಾರ್ಥ ಜ್ಞಾನ ಅಂತ ಇಲ್ಲೇ ಇಲ್ಲ. ಇಲ್ಲೇ ಇಲ್ಲ ಅಂದರೆ ಖಂಡನೆ ಹಾಕ್ಬಾರ್ದು ಬೇರೆ ಮತ ನೀವಾಗಿದ್ರೆ. ಅವರು ಅದ್ವೈತ ಖಂಡನೆ ಮಾಡ್ತಾರೆ. ಯಥಾರ್ಥ ಜ್ಞಾನ ಇಲ್ಲ ಅಂತ ಹೇಳಿದ ಮೇಲೆ ಖಂಡನೆ ಮಾಡ್ಬೇಕಾಯ್ತಾಯ್ತ್ರಿ. ಈಗ ಬಂದ ಜ್ಞಾನ ಸರಿ ಅಂತ ಹೇಳಿದ್ರೆ ಹೇಳೋಕ್ಕಾರೆ ಯಾಕೆ ಬಂದ್ರಿ? ಈಗ ಜ್ಞಾನ ಬಂದ ಸರಿ ಇದ್ದೇ ಇರುತ್ತದೆ, ನೀವೇನು ಹೇಳಬೇಕಾಗಿಲ್ಲ. ಅದು ವಿಚಿತ್ರವಾದಗಳು ಬರ್ತದೆ. ಅಂದರೆ ಎಲ್ಲವೂ ಜ್ಞಾನ ಯಥಾರ್ಥ ಅಂತ ಒಂದು, ಅಪ್ರಾಮಾಣ್ಯವೇ ಸ್ವತಃ ಅಂತ ಒಂದು, ಗೊತ್ತಾಯ್ತು ಪ್ರಮಾಣ ಜ್ಞಾನನೇ ಇಲ್ಲ ಅಂತ ವಾದ ಮಾಡಕ್ಕೆ ಹೊರಟು. ಇನ್ನೊಂದು, ಎಲ್ಲ ಜ್ಞಾನವೂ ಅಪ್ರಮಾಣ, ಎಲ್ಲವೂ ಜ್ಞಾನ ಪ್ರಮಾಣವೂ ಅವ್ರದ್ದು, ಎಲ್ಲ ಜ್ಞಾನವೂ ಅಪ್ರಮಾಣ ಇನ್ನೊಂದು ಗುಂಪು. ಎಷ್ಟು ಇದ್ರ ಜ್ಞಾನದ ಫೀಲ್ಡಲ್ಲೇ ಎಷ್ಟೆಲ್ಲ ಕನ್ಫ್ಯೂಷನ್ ಯಾತಕ್ಕೆ ಮಾಡಿದ್ರು ಅಂದರೆ ಮುಂದಕ್ಕೆ ಹೋಗಲೇಬಾರ್ದು. ಕಷ್ಟಪಟ್ಟು ಓದ್ಕೊಂಡು ಹೋಗೋನೆ ಪರೀಕ್ಷೆ ಇಲ್ಲ ಅದು ಶುರು ಮಾಡಿಬಿಟ್ಟು, ಎಷ್ಟು ಡಿಟರ್ಮೆಂಟ್ ಶುರುವಾಗುತ್ತಾಗಲೇ ಹೌದಲ್ಲ, ಪರೀಕ್ಷೆ ಶುರುವಾಗಿಲ್ಲ, ವೆನ್ಯೂ ಚೇಂಜ್ ಮಾಡಿದೆ, ಏನೋ ಒಂದು ಶುರು ಮಾಡಿಬಿಡೋದು, ವೆನ್ಯೂ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಓದೋದಕ್ಕಿಂತ ಆ ಟೆನ್ಷನ್ ಶುರುವಾಗಿಬಿಡೋದು. ಈ ರೀತಿ ಮಾಡಿ ದಾರಿ ತಪ್ಪಿಸ್ತಾರೆ. ಬುದ್ಧಿವಂತರಿಗೆ ಕೆಲಸ ಸಿಗಬಾರ್ದು ಅಂತನೋ, ಪಾಸಾಗಬಾರ್ದು ಅಂತನೋ, ಅಸೂಯೆ ಪಡೋ ಜನ ಹೇಗೆ ದಾರಿ ತಪ್ಪಿಸ್ಬೇಕೋ, ಮತಗಳಲ್ಲೂ ಅಂತ ವಾದ ಶುರುವಾಯಿತು. ಅದನ್ನೆಲ್ಲ ತೆಗೆದುಹಾಕಬೇಕಾದ್ರೆ ಅಪೌರುಷೆಯ ಕಾನ್ಸೆಪ್ಟ್ ಸರಿಯಾಗಿ ತಿಳ್ಕೋಬೇಕು, ಪ್ರಾಮಾಣ್ಯ ಹೇಗೆ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಪ್ರಾಮಾಣ್ಯಂ ಸ್ವತಃ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅಸ್ತಿಚ ದುಷ್ಟೇಂದ್ರಿಯಾದೇರ್ ಅಪ್ರಾಮಾಣ್ಯಂ ಕಾಚಾದೇಶ್ಚ ತನ್ನಿಮಿತ್ತತ್ವಮಿತಿ. ಇದು ಕಣ್ಣು ಸರಿಯಾಗಿ ಕಾಣಲಿಲ್ಲ, ಎಡವಿ ಬಿದ್ದ, ಅದು ಕಣ್ಣಿಗೆ ಏನು ದೋಷ ಬಂದೀಗ, ಕಾಚ ಕಾಚ ಅಂದರೆ ಕ್ಯಾಟ್ರಾಕ್ಟ್, ಆ ಪೊರೆ ಅಂದರೆ ಕಾಚ ಅಂತ ಸಂಸ್ಕೃತದಲ್ಲಿ ಕಾಚ ಅಂತ ಕರೆದಿದ್ದಾರೆ. ತನ್ನಿಮಿತ್ತತ್ವಮಿತಿ ಉಭಯಸ್ಯ ಅಪಿ ಅನಭ್ಯುಪಗಮೆ ಕಿಂಬಾಧಕಮಿತ್ಯತಃ ತದನಂಗೀಕಾರೇ ಇತಿ. ಅದನ್ನು ಒಪ್ಪೋದಿಲ್ಲ ಸ್ವಾಮಿ ಅಂತ ಹೇಳೋದಾದ್ರೆ ಏನು ದೋಷ ಬರುತ್ತೆ? ತದನಂಗೀಕಾರೇ ಚ ಅನುಭವ ವಿರೋಧ. ದುಷ್ಟೇಂದ್ರಿಯದಿಂದ ಸರಿಯಾದ ಜ್ಞಾನ ಬರೋದಿಲ್ಲ ಅನ್ನೋ ಮಾತನ್ನು ಒಪ್ಪದೆ ಹೋದರೆ ಅನುಭವ ವಿರುದ್ಧ. ನಮ್ಮೆಲ್ಲ ಜೀವನದಲ್ಲಿ ಯಾವ ಸರಿಯಾಗಿ ನೋಡ್ತಾರೆ, ಅಷ್ಟೇ ಹೇಳ್ಬಿಡ್ತೀರೋ, ಸರಿಯಾಗಿ ನೋಡಲಿಲ್ಲ, ಕಣ್ಣು ಸರಿಯಾಗಿ ಕಾಣಲಿಲ್ಲ, ಕೆದರು ಅಂತ ಹೇಳ್ಬಿಡ್ತಾರೆ. ನೋಡು ನೀನು ನೋಡು, ನನ್ನ ಕೈಲಿ ಆಗಲ್ಲ, ಯಾಕಂದ್ರೆ ನನ್ನ ಕಣ್ಣು ಸರಿ ಇಲ್ಲ ಅಂತ ಒಪ್ಕೊಂಡೆ ಬಿಡ್ತಾರೆ, ಯಾಕೆ ಕಣ್ಣು ಸರಿ ಇಲ್ಲ. ದುಷ್ಟೇಂದ್ರಿಯಿಂದ ನೋಡಿದಾಗ ಏನು ಬರುತ್ತೆ? ಸರಿಯಾದ ಜ್ಞಾನ ಬರೋದಿಲ್ಲ, ಗೊತ್ತಿದೆ, ಅನುಭವ ವಿರೋಧ. ದುಷ್ಟೇಂದ್ರಿಯ ನೋಡಿದಾಗ ಸರಿಯಾಗಿ ಜ್ಞಾನ ಬರುತ್ತೆ ಅಂತ ಹೇಳೋದಾದರೆ ದುಷ್ಟೇಂದ್ರಿಯದ ಕಾನ್ಸೆಪ್ಟೇ ತೆಗೆದುಹಾಕಬೇಕಾಗಿದೆ. ತದನಂಗೀಕಾರೇ ಚ ಅನುಭವ ವಿರೋಧ. ಯದಿ ದುಷ್ಟೇಂದ್ರಿಯಾದೇರ್ ಅಪ್ರಾಮಾಣ್ಯಂ ನಾಂಗೀಕ್ರಿಯತೆ ತದಾಪಿ ತ್ವಯೀ ಗತಿ. ದುಷ್ಟ ಇಂದ್ರಿಯ ಅಂದ್ರೆ ಏನು? ದುಷ್ಟ ಅಂದರೆ ಆ ರೀತಿ ದುಷ್ಟ ಅಲ್ಲ, ದೋಷ ಇರತಕ್ಕಂಥ ಅಂತ ಅರ್ಥ. ದೋಷ ಇರತಕ್ಕಂಥ ಇಂದ್ರಿಯಗಳಿಗೆ ದುಷ್ಟರ ಇಂದ್ರಿಯಗಳಿಗೆ ಅಂತ ಓದ್ಕೋಬಾರ್ದು. ದುಷ್ಟರ ಇಂದ್ರಿಯಗಳಿಗೆ ಅಲ್ಲ, ದೋಷಯುಕ್ತ ಇಂದ್ರಿಯಗಳಿಗೆ ಅಪ್ರಾಮಾಣ್ಯವನ್ನು ಒಪ್ಪದೆ ಹೋಗಿಬಿಟ್ರೆ ತದಾಪಿ ದ್ವಯೀ ಗತಿ. ಎರಡು ದಾರಿ ಅದಕ್ಕೆ, ಜ್ಞಾನ ಕಾರಣತ್ವಾಭಾವೋ ವಾ ಯಾಥಾರ್ಥ್ಯಂವ. ಒಂದು ಜ್ಞಾನನೇ ಹುಟ್ಟದೇ ಇರಬಹುದು, ಅದು ಸರಿಯಾದ ಜ್ಞಾನ ಹುಟ್ಟದೇ ಇರಬಹುದು. ಈ ಕಣ್ಣು ಟೋಟಲ್ ಕ್ಯಾಟರಾಕ್ಟ್, ಈ ಜ್ಞಾನನೇ ಹುಟ್ಟೋದಿಲ್ಲ, ಸ್ವಲ್ಪ ಅರ್ಧ ಕಾಣುತ್ತೆ, ಅವಾಗ ಏನಾಗುತ್ತೆ? ಎಳಿಬಿಡುತ್ತೆ, ಎಳಿ ಬೀಳಬಹುದು. ಸೊ ಜ್ಞಾನನೇ ಹುಟ್ಟದೇ ಇರೋದೊಂದು, ತಪ್ಪು ಜ್ಞಾನ ಹುಟ್ಟದೇ ಇರೋದೊಂದು. ಯಾವಾಗಿದು? ಇಂದ್ರಿಯ ಪ್ರಮಾಣಗಳಿಗೆ ದೋಷ ಬಂದರೆ, ದುಷ್ಟೇಂದ್ರಿಯಗಳಿಗೆ. ಆದ್ದೇ ಜ್ಞಾನಸ್ಯ ಇಂದ್ರಿಯಾದಿ ಅನ್ವಯ ವ್ಯತಿರೇಕಾನು ವಿಧಾನ ಅನುಭವ ವಿರೋಧ. ಆ ರೀತಿ ಹೇಳೋದು ಸಾಧ್ಯ, ಜ್ಞಾನನೇ ಹುಟ್ಟದಿಲ್ಲ ಅಂತ ಹೇಳಾಗಿಲ್ಲ. ಜ್ಞಾನಕ್ಕೂ ಇಂದ್ರಿಯಕ್ಕೂ ಏನು ಸಂಬಂಧ ಇದೆ? ಇಂದ್ರಿಯ ಸನ್ನಿಕರ ಸಾಧನೆ ಏನು ಬರಬೇಕಲ್ಲಿ? ಜ್ಞಾನ ಬರಬೇಕು, ಬರಲಿಲ್ಲ ಅಂದಮೇಲೆ ದೋಷ ಇರಬೇಕು ಅಷ್ಟೇ ಹೊರತು, ಅದರ ಕಣ್ಣಿದೆ ನೋಡಿ ರೂಪ ಜ್ಞಾನ ಬರಲೇಬೇಕು ಅವನಿಗೆ. ಜ್ಞಾನಸ್ಯ ಇಂದ್ರಿಯಾದಿ ಅನ್ವಯ ವ್ಯತಿರೇಕ ಅನುವಿಧಾನ ಅನುಭವ ವಿರೋಧ. ಅನ್ವಯ ವ್ಯತಿರೇಕ ಅಂದ್ರೆ ಏನು? ಜ್ಞಾನಸ್ಯ ಇಂದ್ರಿಯಾದಿ ಅನ್ವಯ ವ್ಯತಿರೇಕ ಅನುವಿಧಾನ ಅಂದರೆ ಇಂದ್ರಿಯ ಸತ್ವೇ ಜ್ಞಾನ, ಜ್ಞಾನ ಸತ್ವ ಇಂದ್ರಿಯಾಭಾವೇ ಜ್ಞಾನಾಭಾವ. ಇಂದ್ರಿಯಗಳಿದ್ದರೆ ಜ್ಞಾನ ಬರುತ್ತೆ, ಇಂದ್ರಿಯ ಇಲ್ಲದವರೆ ಜ್ಞಾನ ಬರೋದಿಲ್ಲ. ಇದಕ್ಕೇನು ಹೆಸರು? ಅನ್ವಯ ವ್ಯತಿರೇಕ ಅಂತ. ಅಂದರೆ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ, ಇದು ಅನ್ವಯ ವ್ಯತಿರೇಕ. ಸೊ ಇಂದು ಕಣ್ಣಿದೆ ಕಣ್ಣಿಲ್ಲ, ರೂಪಜ್ಞಾನ ಇಲ್ಲ, ಕಣ್ಣಿದೆ ರೂಪಜ್ಞಾನ ಇದೆ. ಇದರಿಂದ ಏನು ಗೊತ್ತಾಯ್ತು ನಮಗೆ? ರೂಪಜ್ಞಾನಕ್ಕೆ ಏನು ಸಾಧನ? ಕಣ್ಣು ಸಾಧನ. ಇದಕ್ಕೆ ಅನ್ವಯ ವ್ಯತಿರೇಕದಿಂದಾಗಿ ಕಾರಣ ಕಾರ್ಯಭಾವ ಪ್ರೂವ್ ಆಗುತ್ತೆ ಅಂತ ಅರ್ಥ. ಈ ಜ್ಞಾನಸ್ಯ ಇಂದ್ರಿಯಾದಿ ಅನ್ವಯ ವ್ಯತಿರೇಕ ಅನುವಿಧಾನ ಅನುಭವ ವಿರೋಧ. ಜ್ಞಾನಶ್ಚೈವ ಅನಂಗೀಕಾರೆ ಸಾಕ್ಷ್ಯನುಭವ ವಿರೋಧ. ಜ್ಞಾನನೇ ಬಂದಿಲ್ಲ ಅಂತ ಹೇಳಿದ್ರೆ ಸಾಕ್ಷ್ಯ ಜ್ಞಾನ ಬಂತು ಅವನಿಗೀಗ, ಜ್ಞಾನ ಬಂತು, ಜ್ಞಾನ ಬಂದಿಲ್ಲ ಅಂದರೆ ಸಾಕ್ಷಿಗೆ ವಿರುದ್ಧ. ಇನ್ನು ತಪ್ಪಿನ ತಪ್ಪು ಜ್ಞಾನ ಬರುತ್ತೆ ಅಂತ ಒಪ್ಪಿಕೊಳ್ಳದೆ ಹೋದರೆ ಅದು ಕೂಡ ಅನುಭವ ವಿರುದ್ಧ, ನಿಯಮಕ್ಕೆ ವಿರುದ್ಧ. ದ್ವಿತೀಯೇತು ಬಾಧಾ ಅನುಭವ ವಿರೋಧ. ಇನ್ನು ಬಂದ ಜ್ಞಾನ ಸರಿ ಅಂತ ಹೇಳೋದಾದರೆ ಅಯ್ಯೋ ತಪ್ಪಾಯ್ತಲ್ಲ, ಅದು ಬೆಳ್ಳಿ ಅಂತ ತಿಳ್ಕೊಬಿಟ್ಟೆ, ಅಲ್ಲೇ ಅಲ್ಲ, ಅನುಭವ ವಿರೋಧ. ಯಾರು ಯಥಾರ್ಥ ಜ್ಞಾನವೇ ಎಲ್ಲವೂ ಅಂತ ಹೇಳ್ತಾರೆ, ಯಥಾರ್ಥ ಜ್ಞಾನ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೇನು ಉತ್ತರ ಕೊಡಬೇಕು? ಅನುಭವ ವಿರೋಧ. ಪ್ರತಿ ಎಷ್ಟು ಸರ್ತಿ ನಮಗೆ ಯಥಾರ್ಥ ಜ್ಞಾನ ಬರೋ ಕೇಸಸ್ ಹೇಗಿದೆಯೋ ಯಥಾರ್ಥ ಜ್ಞಾನ ಬರೋ ಕೇಸ್ ಹಾಗೆ ಇದೆ. ಅಯ್ಯೋ ನೋಡಲಿಲ್ಲ ಅಂತ ಹೇಳಿ ಹೇಳ್ತೇವೆ, ಸಾರಿ ಅಂತ ಯಾಕೆ ಉಪಯೋಗಿಸ್ತಾನೆ? ತಪ್ಪಾದ ತಾನೆ ಉಪಯೋಗಿಸೋದು, ತಪ್ಪಿದ್ದಾಗಲೇ ಪದ ಬರೋದಾದ್ರಿಂದ ಅನುಭವಕ್ಕೆ ವಿರುದ್ಧವಾದ ಮಾತು. ತೃತೀಯೇತು ಅಪ್ರಾಮಾಣ್ಯಸ್ಯ ಕಾಚಾದಿ ಅನ್ವಯ ವ್ಯತಿರೇಕ ಅನುಭವ ವಿರೋಧ ಏವಾ. ಇನ್ನು ಮೂರನೇ ಗುಂಪು ಯಾವುದು ಅಂತ ಕೇಳಿದ್ರೆ, ದುಷ್ಟೇಂದ್ರಿಯಗಳಿಗೆ ಅಪ್ರಾಮಾಣ್ಯ, ದುಷ್ಟೇಂದ್ರಿಯ ಇದ್ದರೂ ಕೂಡ ಸರಿಯಾದ ಜ್ಞಾನ ಬರಬಾರದು ಅಂತ ಏನೂ ಇಲ್ಲ ಅಂತ ಹೇಳೋದಾದರೆ, ಕಾಚಾದಿ ಅನ್ವಯ ವ್ಯತಿರೇಕ ಅನುಭವ ವಿರೋಧ ಏವಾ. ಕ್ಯಾಟ್ರಾಕ್ಟ್ ಬಂದಿತ್ತು, ಕಾಣಿಸ್ಲಿಲ್ಲ, ಆಪರೇಷನ್ ಆಯಿತು, ಕಾಣಿಸ್ಲಿಕ್ಕೆ ಶುರುವಾಯಿತು. ಸೊ ಅನ್ವಯ ವ್ಯತಿರೇಕ, ದೋಷ ಇದ್ದಾಗ ತಪ್ಪು ಬಂತು, ದೋಷ ಇಲ್ಲ ಸರಿ ಹೋಯಿತು, ದೇವ್ರ ದೋಷ ಕಾರಣ ಅಂತ ಆಯ್ತಲ್ಲ. ಒಂದು ಇಂದ್ರಿಯಕ್ಕೆ ತಪ್ಪು ಜ್ಞಾನ ಬಂತು ಅಂತ ಕೇಳಿದರೆ ಇಂದ್ರಿಯಕ್ಕೆ ಸಹಜವಾದ ಆದ ಶಕ್ತಿ ಇಲ್ಲ, ಆದರೆ ಬಂತು ಅಂದಮೇಲೆ ದೋಷ ಇದೆ, ಬಂತು, ದೋಷ ಹೋಯಿತು, ಸರಿ ಹೋಯಿತು ಅಷ್ಟೇ. ಕಾಮಾಲೆ ರೋಗ ಬಂದಿತ್ತು, ಹುಚ್ಚು ಹುಚ್ಚು ಹಳದಿ ಕಾಣಿಸ್ತಿತ್ತು, ಅದ್ಮೇಲೆ ಏನಾಯ್ತು? ಈಗ ಸ್ವಲ್ಪ ಮತ್ತೆ ಬೆಳೆ ಕಾಣಿಸ್ತಿತ್ತು, ದೋಷ ಅಧೀನ ಆಯಿತು. ಅಪ್ರಾಮಾಣ್ಯ ಯಾವುದಕ್ಕ ಯಾವುದರ ಅಧೀನ ಅಂತ ಆಯ್ತು? ಈಗ ದೋಷತರ್ಜನ. ಕಥಮ ಅಪ್ರಾಮಾಣ್ಯಸ್ಯ ದೋಷಾನ್ವಯ ವ್ಯತಿರೇಕಾನುವಿಧಾನ ಮಿತಿ ಚೇನ್ನ ನನು ಯಾದೃಚ್ಛಿಕ ಸಂವಾದಿಷು ಸತ್ಯಪಿ ದೋಷೇ ಅಪ್ರಾಮಾಣ್ಯಾಭಾವ ಕಥಂ ಅಪ್ರಾಮಾಣ್ಯಸ್ಯ ದೋಷಾನ್ವಯ ವ್ಯತಿರೇಕಾನುವಿಧಾನ ಮಿತಿ ಚೇನ್ನ ತಸ್ಯ ಸದ್ಭಾವ ಏವ ಉತ್ಪಾದೋ ನ ಸದ್ಭಾವ ಇತ್ಯನ್ವಯ ವ್ಯತಿರೇಕಯೋ ಕಾರ್ಯಕಾರಣ ಭಾವ ಹೇತುತ್ವ. ಅವನು ಹೇಳಿದ ನೋಡ್ರಿ, ಯಾದೃಚ್ಛಿಕ ಸಂವಾದ ಕೋಇನ್ಸಿಡೆನ್ಸ್ ಇದೆಯಲ್ಲ, ಅವ್ನು ಮೋಸ ಮಾಡಲಿಕ್ಕೆ ಹೇಳಿದ. ಅಲ್ಲಿ ಅನ್ನ ಐದು ಹಣ್ಣಿದೆ ಹೋಗಿ ಅಂತ ಹೇಳಿದ. ಹೋದ ಐದು ಹಣ್ಣಿತ್ತು. ಅವನಿಗೆ ಆಶ್ಚರ್ಯ, ಹೇಳಿದವರಿಗೆ ಆಶ್ಚರ್ಯ, ನಾವು ಸುಳ್ಳು ಹೇಳಿದ್ದೆ ಯಾಕೆ ಸಿಕ್ತು ಅಂತೇಳಿ. ಅದು ನಾನು ಸತ್ಯ ಹೇಳ್ತೀನಿ ಅಂತ ಆಯ್ತಲ್ಲ ಅಂದ್ಕೊಳ್ಳಾಗಿಲ್ಲ ಅವನು, ಗೊತ್ತಾಯ್ತಾ. ಯಾದೃಚ್ಛಿಕ ಸಂವಾದನ ಮಾತ್ರನೇ ಉತ್ತರ ಇದೆ. ಅದು ಕೋ ತಿಳಿದು ಹೇಳಿದ್ದಲ್ಲ, ಅದು ಮೋಸ ಮಾಡೋ ಉದ್ದೇಶ ಇದ್ರೂ ಮೋಸ ಆಗಲಿಲ್ಲ ಅಂತ ಕೇಳಿದ್ರೆ ಅದು ತಿಳಿದು ಹೇಳಿದ್ದಲ್ಲ, ಅದು ದೋಷ ಇದೆ ಅದರಲ್ಲಿ. ದೋಷ ಇದ್ರೂ ಸರಿಯಾದ ಜ್ಞಾನ ಅಂತ ಕೊಟ್ಟಿತು ಅಂತ ಕೇಳಿದರೆ ಪ್ರಮಾಣಗಳಿಗೆ ಸರಿಯಾದ ಜ್ಞಾನ ಹುಟ್ಟಿಸುವ ಶಕ್ತಿ ಇರೋದ್ರಿಂದ ಹುಟ್ಟಿದೆ ಅಷ್ಟೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಕಥಂ ಅಪ್ರಾಮಾಣ್ಯಸ್ಯ ದೋಷಾನ್ವಯ ವ್ಯತಿರೇಕಾನ ವಿಧಾನಂ ಇತಿ ಚೇನ್ನ ತಸ್ಯ ಸದ್ಭಾವೇವ ಉತ್ಪಾದ ನ ಅಸದ್ಭಾವೇ. ಅಂದರೆ ಆ ದೋಷ ಇದ್ದಾಗಲೇ ಹುಟ್ಟುತ್ತೆ, ದೋಷ ಇಲ್ಲದಾಗ ಹುಟ್ಟೋದೇ ಇಲ್ಲ. ಇತಿ ಅನ್ವಯ ವ್ಯತಿರೇಕಯೋ ಕಾರ್ಯಕಾರಣ ಭಾವ ಹೇತುತ್ವ. ಕಾರಣೇ ಸತ್ಯಪಿ, ನಾವು ಹೇಳಬೇಕು ದೋಷ ತಪ್ಪು ಜ್ಞಾನ ಬಂದಾಗ ದೋಷ ಹುಡುಕ್ಬೇಕೇ ಹೊರತು ತಪ್ಪು ಹೇಳಿದ ಸರಿಯಾಗಿತ್ತು ಅಂತ ಕೇಳಿದರೆ ಅವನು ತಪ್ಪು ಹೇಳಿದ ಒಂದು ಲಿಮಿಟೇಷನ್ ತೋರಿಸುತ್ತೆ ಹೊರತು ಇದ್ರ ಕಾರಣ ಅಲ್ಲ. ಪ್ರಾಮಾಣ್ಯ ಸ್ವತಸ್ಥ ಪ್ರೂವ್ ಮಾಡುತ್ತೆ ಹೊರತು ಅದು ಅಪ್ರಾಮಾಣ್ಯ ಸ್ವತಸ್ಥ ಪ್ರೂವ್ ಮಾಡೋದಿಲ್ಲ. ಕಾರಣೇ ಸತ್ಯಪಿ ಕಾರ್ಯಾನುತ್ಪಾದಸ್ಯ ಸಾಮಾನ್ಯ ಭಾವೇನ ಪ್ರತಿಬಂಧೇನ ವಾ ಉಪಪತ್ತಿ ರೀತಿ. ಅವನು ಸುಳ್ಳು ಹೇಳಿದ್ರು ಸತ್ಯ ಆಯ್ತು ಅಂತ ಕೇಳಿದರೆ ಅದು ಎಕ್ಸೆಪ್ಷನ್ ಅಷ್ಟೇ ಹೊರತು ಅದನ್ನು ನಾವು ನಿಯಮ ಅಂತ ಮಾಡೋಕ್ಕೆ ಹೋಗಬಾರ್ದು. ಅತಯವ ದೋಷಾಭಾವೋಪಿ ನ ಪ್ರಾಮಾಣ್ಯ ಕಾರಣಂ ಯಾದೃಚ್ಛಿಕ ಸಂವಾದಿಷು ಸತ್ಯಪಿ ದೋಷೇ ಪ್ರಾಮಾಣ್ಯ ಜ್ಞಾನ ಉದಯಾತ್ ಇಲ್ಲ ಇತ್ತು ಜ್ಞಾನೋದಯಾತ್ ಇತಿ ಆಶಯವಾನ್ ಉಪಸಂಹರತಿ. ಅತಏವ ಆದ್ದರಿಂದ ದೋಷಾಭಾವೋಪಿ ನ ಪ್ರಾಮಾಣ್ಯ ಕಾರಣ. ಸೊ ಪ್ರಾಮಾಣ್ಯ ದೋಷ ಇಲ್ಲ ಅನ್ನೋದು ಪ್ರಾಮಾಣ್ಯ ಕಾರಣ ಅಂತ ಹೇಳಬಾರ್ದು. ಒಂದು ಇಂದ್ರಿಯ ಅಂದರೆ ಇಂದ್ರಿಯ, ದೋಷವಿಲ್ಲದ ಇಂದ್ರಿಯ ಅಂತಂದು ಹೇಳಿದ್ರೆ ಸುಮ್ಮನೆ ಕ್ಲಾರಿಫಿಕೇಶನ್ ಹೇಳಬೇಕೆ ಹೊರತು ಇಂದ್ರಿಯ ಅಂದ್ರೆ ಏನರ್ಥ ಅದಕ್ಕೆ? ದೋಷ ಇಲ್ಲ ಅಂತಾನೆ ಅರ್ಥ. ಅದು ಹೊಸ ಕಾರಣ ಅಂತ ಕೊಡಬಾರ್ದು ಅದಕ್ಕೆ. ಆಚಾರ್ಯ ಯಾತಕ್ಕೆ ಕೊಟ್ಟರು ಅಂದರೆ ದುಷ್ಟೇ ಅತಿವ್ಯಾಪ್ತಿ ಬರಬಾರ್ದು ಅಂತ ಕೊಟ್ಟರೆ ಹೊರತು ಅದರಲ್ಲಿ ಅಂಡರ್ಸ್ಟುಡ್. ಪ್ರಾಮಾಣ್ಯ ಕಾರಣ ಯಾದೃಚ್ಛಿಕ ಸಂವಾದಿಷು ಸತ್ಯಪಿ ದೋಷೇ ಪ್ರಾಮಾಣ್ಯ ಜ್ಞಾನ ಉದಯಾದಿತ್ಯ ಆಶಯವಾನ್ ಉಪಸಂಹರತಿ. ಅದಕ್ಕೇನೆ ಯಾದೃಚ್ಛಿಕ ಸಂವಾದದ ಕೇಸು ನಮ್ಮ ಕೇಸನ್ನೇ ಪ್ರೂವ್ ಮಾಡ್ತಾ ಇದೆ ಅಂತ ಹೇಳಿ. ಅತಃ ಪ್ರಾಮಾಣ್ಯಂ ಸ್ವತಃ ಪರತೋ ಅಪ್ರಾಮಾಣ್ಯವಿತಿ ಸಿದ್ಧ. ಪ್ರಾಮಾಣ್ಯವೇ ಸ್ವತಃ, ಅಪ್ರಾಮಾಣ್ಯ ಪರತಃ ಎಂಬುದು ಸಿದ್ಧವಾಯಿತು. ಇದಿಷ್ಟು ಒಂದು ಗುಂಪು. ಏವಂ ಅನುಮಾನಾದಿನ ಸಮರ್ಥಿತಂ ವೇದಾಪೌರುಷೇಯತ್ವಂ ಶ್ರುತಿಪುರಾಣ ವಾಕ್ಯೈರಪಿ ಸಾಧಯತಿ. ಹೀಗೆ ಅನುಮಾನಾದಿಗಳಿಂದ ವೇದಾಪೌರುಷೇಯತ್ವವನ್ನು ಸಾಧನೆ ಮಾಡಿದ ಮೇಲೆ ಈಗ ಶ್ರುತಿ ಪುರಾಣ ವಾಕ್ಯಗಳನ್ನು ಕೊಟ್ಟು ಅದು ಫರ್ದರ್ ಪ್ರೂವ್ ಮಾಡ್ತಾ ಇದ್ದಾರೆ ವೇದಾಪೌರುಷೇಯತ್ವ. ಇಲ್ಲಿವರೆಗೆ ಒಂದು ಸ್ಟೇಜ್ ಮುಗಿತು, ನೆಕ್ಸ್ಟ್ ಸ್ಟೇಜ್ ಇದು. ಏನಿದೆ ವೇದಗಳಲ್ಲೇ ಬಂದಿದೆ ಏನಂತ? ವಾಚ ವಿರೂಪ ನಿತ್ಯಯ ಒಂದು ವೇದವಾಕ್ಯ. ಇಲ್ಲೇನು ಹೇಳ್ತಾ ಇದ್ದಾರೆ ಅಲ್ಲಿ? ಹೇ ವಿರೂಪ, ವಿರೂಪ ಅಂತ ಋಷಿ ಹೆಸರು. ಹೇ ವಿರೂಪ ನಿತ್ಯಯ ವಾಚ, ನಿತ್ಯವಾದ ವಾಕ್ಯದ ಸ್ತೋತ್ರ ಮಾಡು. ಸೊ ನಿತ್ಯವಾಕ್ಯದ ಕಾನ್ಸೆಪ್ಟ್ ಇದೆ. ನಿತ್ಯವಾಕ್ಯ ಅಂತಷ್ಟು ಏನಾಯ್ತು? ಯಾರಾದ್ರೂ ಬರೆದ್ರೆ ಏನಾಗ್ತಿದ್ದಿಲ್ಲ? ಅದು ನಿತ್ಯ ಆಗ್ತಿರಲಿಲ್ಲ, ಬರೆದ ಮೇಲೆ ಬರೋದ್ರೆ ನಿತ್ಯ ಹೇಗಾಯ್ತು ಅದು? ಗೊತ್ತಾಯ್ತಾ? ಆದ್ದರಿಂದನೇ ವಾಚ ವಿರೂಪ ನಿತ್ಯಯ ಒಂದು ವಾಕ್ಯ. ನೂನಂ ಅಭಿದ್ಯವೇ ತಸ್ಮೈ ನೂನಂ ಅಭಿದ್ಯವೇ ವಾಚ ವಿರೂಪ ನಿತ್ಯಯ ವೃಷ್ಣೇ ಚೋದಶ್ಚ ಸುಷ್ಟುತಿಂ ಇತಿ ಮಂತ್ರಸ್ಯ ಅಯಮರ್ಥ. ಪೂರ್ತಿ ವೇದ ಮಂತ್ರ. ಆಚಾರ್ಯ ಎಷ್ಟು ಕೋಟ್ ಮಾಡ್ತಾರೆ ಗೊತ್ತಾ? ಎಷ್ಟೆಲ್ಲ ವೆನ್ಸೋ ಅಷ್ಟೇ. ಆ ಪೂರ್ತಿ ವಾಕ್ಯ ಹೀಗಿದೆ: ತಸ್ಮೈ ನೂನಂ ಅಭಿದ್ಯವೇ ವಾಚ ವಿರೂಪ ನಿತ್ಯಯ. ಇದಿಷ್ಟು ಕೋಟ್ ಮಾಡಿದಿಷ್ಟೇ ಆಚಾರ್ಯರು. ತಸ್ಮೈ ನೂನಂ ಅಭಿದ್ಯವೇ ಮೊದಲನೇ ಪದ, ಆಮೇಲೆ ವೃಷ್ಣೇ ಚೋದಸ್ಸು ಇದು ಗಾಯತ್ರಿ ಛಂದಸ್ಸು, ಅದಕ್ಕೆ ಮೂರು ಪದ ಇದೆ ಅದಕ್ಕೆ. ತಸ್ಮೈ ನೂನಂ ಅಭಿದ್ಯವೇ ತತ್ಸವಿತುರು ವರೇಣ್ಯಂ ವಾಚೋ ವಿರೂಪ ನಿತ್ಯಯ ಭರ್ಗೋದೇವಸ್ಯ ಧೀಮಹಿ ವೃಷ್ಣೇ ಚೋದಶ್ಚ ಸುಷ್ಟುತಿಂ ಧಿಯೋ ಯೋನ ಪ್ರಚೋದಯ. ಇದಕ್ಕೇನಂತಾರೆ? ಇದಕ್ಕೆ ಮೂರು ಪಾದ ಇದ್ದರೆ ಗಾಯತ್ರಿ ಛಂದಸ್ಸು. ವಿಶ್ಚಿತಂ ಹೇ ವಿರೂಪ, ಎಲೆ ವಿರೂಪ ಋಷಿಯೇ ನಿತ್ಯಯ ವಾಚ. ಟೀಕಾರ ಏನು ಮಾಡ್ತಾರೆ ಈಗ? ಈ ಮಂತ್ರಕ್ಕೆ ಅರ್ಥ ಅಂತ ಬರೀತಾರೆ. ಇದೊಂದು ಇಂಪಾರ್ಟೆಂಟ್ ಇದೆ. ಅಲ್ಲಲ್ಲಿ ಆಚಾರ್ಯ ವೇದವಾಕ್ಯ ಕೋಟ್ ಮಾಡಿದಲ್ಲೆಲ್ಲ ಟೀಕಾರ ಏನು ಮಾಡ್ತಾ ಹೋಗ್ತಾರೆ? ಅರ್ಥ ಬರೀತಾರೆ. ಅದನ್ನೆಲ್ಲ ಸಪ್ರೇಟ್ ಕಲೆಕ್ಟ್ ಮಾಡಿಬಿಟ್ರೆ ಟೀಕಾರ ಬರೆದ ವೇದ ಅರ್ಥ ಅಂತ ಒಂದು ಪುಸ್ತಕನೇ ಆಗುತ್ತೆ ಸಪ್ರೇಟ್ ಮಾಡಿಬಿಟ್ರೆ. ಅದೇ ಅಂಥದ್ದು ಅಂತ ಕೆಲಸ ನಮ್ಮಲ್ಲಿ ಆಗೋದೇ ಇಲ್ಲ. ಏನು ಕೆಲಸಗಳಿಗೆ ಫರ್ದರಿಲ್ಲೇ ಇಲ್ಲ, ಎಲ್ಲ ಹೇಳ್ಬಿಟ್ಟಿದೆ ಎಲ್ಲ ಹೇಳ್ಬಿಟ್ಟಿದೆ ಅಷ್ಟೇ ಹೊರತು ಕೆಲಸನೇ ಇಲ್ಲ. ತಪ್ಪದು ಎಲ್ಲ ಎಷ್ಟು ಬರೆದ ಅರ್ಥ ಬರೆದ ಗೊತ್ತಿದೆ ಇದಕ್ಕೆಲ್ಲ ಕೂಡ. ಇದು ಎಕ್ಸಾಂಪಲ್ ಅಷ್ಟೇ, ಹೇಗೆ ಅರ್ಥ ಬರೆಯೋ ತೋರಿಸ್ಕೊಡ್ತಾರೆ. ಹೇ ವೃಷ್ಣೇ ಜ್ಯೋತಸ್ವ ವೃಷ್ಣುತಿ, ವೃಷ್ಣೇ ಅಂದರೆ ವರ್ಷಿತ್ರೇ ಅಂತ ಅರ್ಥ. ಎಲ್ಲ ಕಂಡ್ಕೊಂಡವ್ರು ಯಾತಕ ಸ್ತೋತ್ರ ಮಾಡ್ತಿ? ವೃಷ್ಣೇ ಬೇಕಾದಷ್ಟು ಕೊಡ್ತಾನೆ ಪರಮಾತ್ಮ, ಅವನು ಸ್ತೋತ್ರ ಮಾಡು. ಅಭಿತೋ ಮಂತ್ ಅಯಮ ಅಭಿತಃ ದೇವ್ ಪ್ರಕಾಶೋ ಯಶ್ಯ ಅಸೌ ಅಭಿದ್ಯುಹು. ಅಭಿದ್ಯವೇ ಅಂದರೆ ಎಲ್ಲ ಕಡೆಯಿಂದ ಪ್ರಕಾಶ ಹೊಂದಿರತಕ್ಕಂಥ ಪರಮಾತ್ಮನಿಗೋಸ್ಕರ ವೃಷ್ಣೇ ವರ್ಷಿತ್ರೇ ನೂನಂ ನಿಶ್ಚಿತಂ ಹೇ ವಿರೂಪ ನಿತ್ಯಯಾ ವಾಚ. ಒಂದು ಕಡೆ ಪರಮಾತ್ಮ ಇದ್ದಾನೆ, ಅವನು ಕೇಳಿದ್ದನ್ನು ಕೊಡ್ತಾನೆ. ಒಂದು ಮಂತ್ರ ಇದೆ, ವೇದ ಮಂತ್ರ, ನಿತ್ಯವಾದ ವೇದ ಮಂತ್ರ, ದೇವರು ನಿತ್ಯ, ಸ್ತೋತ್ರ ಮಾಡಿ ಯಾಕೆ ಬೇರೆ ಹುಡುಕ್ತಿ ಅಂತ ಕೇಳಿದ. ಇದು ಇಂಪಾರ್ಟೆಂಟ್. ಯಾವುದೇ ಮಂತ್ರದಲ್ಲಿ ಪೌರುಷೇಯ ಮಂತ್ರ ಅಪೌರುಷೇಯ ಮಂತ್ರಗಳಲ್ಲಿ ನ್ಯಾಚುರಲಿ ಅಪೌರುಷೇಯ ಮಂತ್ರಕ್ಕೆ ಏನು ಬರುತ್ತಾಗ ಮಹತ್ವ ಜಾಸ್ತಿ ಬರುತ್ತೆ. ನಿತ್ಯಯ ವಾಚ ವೇದ ಲಕ್ಷಣಯ ಸುಷ್ಟುತಿಂ ಶೋಭನಾಮ ಸ್ತುತಿಂ ಚೋದಸ್ವ. ಯಾವುದೋ ಸ್ತುತಿ ಸುಸ್ತುತಿ ಸುಸ್ತುತಿ ಸುಷ್ಟುತಿ ಅಂತಾಯ್ತು. ಒಳ್ಳೆಯ ಸ್ತೋತ್ರವನ್ನು ಮಾಡು. ಚೋದಸ್ವ ಪ್ರೇರಯ ಕುರು ಇತಿ ವಿರೂಪ ಋಷಿಂ ಪ್ರತ್ಯುಚ್ಯತೆ ಇತಿ ಶ್ರುತಿರಿತಿ ಶೇಷ. ವಾಕ್ ಶಬ್ದೋ ವಿರೂಪ ನಿತ್ಯಯ ವಾಗೀಂದ್ರಿಯೇಪಿ ಪ್ರಸಿದ್ಧ ಇತಿ ಸ್ಪಷ್ಟಾಂ ವೇದ ವಿಷಯಾಂ ಶ್ರುತಿಂ ಪಠತೆ ನಿತ್ಯಯೇತಿ. ಇನ್ನು ವಾಕ್ ಅಂತ ಹೇಳಿದ್ರೆ ಬರೀ ಮಾತು ಅಂತ ಅರ್ಥ ಆಗೋ ಚಾನ್ಸ್ ಇದೆ. ಅದಕ್ಕೆ ವೇದವಾಕ್ಯ ಮಾತು ಅಂದರೆ ಬರೀ ಶಬ್ದಕ್ಕೂ ಮಾತು ಅಂತ ಕರೀತಾರೆ, ಅಥವಾ ನಾಲಿಗೆಗೂ ಮಾತು ಅಂತ. ವಾಗೀಂದ್ರಿಯ ವಾಕ್ ಅಂದರೆ ವಾಗೀಂದ್ರಿಯ ಅಂತ ಅರ್ಥ. ಆ ರೀತಿ ಆಗಿಬಿಡುವುದಲ್ಲ ಅಂತ ಕೇಳಿದರೆ ಇನ್ನೊಂದು ಆದ ವೇದವಾಕ್ಯ ತಗೊಳ್ಳಿ ಅಂತ ಹೇಳ್ತಾರೆ. ನಿತ್ಯಯ ಅನಿತ್ಯಯ ಸ್ತೌಮಿ ಬ್ರಹ್ಮತತ್ ಪರಮಂ ಪದಂ. ಇನ್ನೊಂದು ವೇದವಾಕ್ಯ, ಪರಮಂ ಪದಂ ಪರಮಂ ಪ್ರಾಪ್ಯಮೀಪಿ ಮಂತ್ರಮುದಾಹೃತ್ಯ ಬ್ರಹ್ಮಾಣಂ ನಿತ್ಯಾನಿತ್ಯ ಶಬ್ದ ವಿಷಯ ನಿರ್ದಿಶತಿ ಶ್ರುತಿರ್ವಾವ ಇತಿ. ನಿತ್ಯಯಾಸ್ತೌಮಿ ಅನಿತ್ಯಯಾಸ್ತೌಮಿ, ನಿತ್ಯವಾಕ್ಯಗಳಿಂದನೂ ಸ್ತೋತ್ರ ಮಾಡೋಣ, ಅನಿತ್ಯವಾಕ್ಯಗಳು ಸ್ತೋತ್ರ ಮಾಡೋಣ. ಅಂದರೆ ಪೌರುಷೇಯ ವಾಕ್ಯಗಳಿಂದನೂ ಸ್ತೋತ್ರ ಮಾಡೋಣ, ಅಪೌರುಷೇಯ ವಾಕ್ಯದ ಸ್ತೋತ್ರ. ಪುರುಷ ಸೂಕ್ತ ಅಪೌರುಷೇಯ ಅಜ್ಜದಂತೆ ಸ್ತೋತ್ರ ಪೌರುಷೇಯ ಬ್ರಹ್ಮದೇವರು ಬರೋದಿತ್ತು. ಆದರೆ ಎರಡೂ ಮುಖ್ಯ ನಮಗೆ. ಪೌರುಷೇಯ ವಾಕ್ಯಗಳಿಂದ ಸ್ತೋತ್ರ ಮಾಡಬೇಕು, ಅಪೌರುಷೇಯ ವಾಕ್ಯದ ಸ್ತೋತ್ರ ಮಾಡಬೇಕು. ದೇವಪೂಜಾ ಪದಗಳು ಎರಡೂ ಸೇರಿಸಿಬಿಟ್ಟಿದ್ದಾರೆ. ಬ್ರಹ್ಮ ತತ್ ಪರಮಂ ಪದಂ, ಆ ಸ್ತೋತ್ರ ಮಾಡೋ ವಿಷಯ ಏನಾಗಿರಬೇಕು? ದೇವರದ್ದೇ ಆಗಿರಬೇಕು, ದೇವ್ರ ವಿಷಯನೇ ಆಗಿರಬೇಕು. ಅದು ವೇದವಾಕ್ಯವಾದರೂ ಸರಿನೇ, ಪೌರುಷೇಯ ವಾಕ್ಯವಾದರೂ ಸರಿನೇ. ಅದು ಇನ್ನೊಂದು ವಾಕ್ಯ ಹೇಳ್ತಾ ಇದೆ. ಇದರಲ್ಲಿ ಏನು ಹೇಳಿದಾಗಾಯ್ತು? ಈಗ ನಿತ್ಯಯ ಅನಿತ್ಯಯ ಅಂತ ಎರಡು ಹೇಳಿದ್ರಿಂದ ನಿತ್ಯವಾಕ್ಯಗಳೆಲ್ಲ ಅಪೌರುಷೇಯ, ಅನಿತ್ಯ ವಾಕ್ಯಗಳೆಲ್ಲ ಪೌರುಷೇಯ. ಆ ವಿಭಾಗ ಬಂತು. ಎರಡನೇದಾಯ್ತು ಈಗ ಶ್ರುತಿರ್ವಾವ ಇತಿ. ಆ ಮತ್ತೊಂದು ಪ್ರಶ್ನೆ ಬಂತು, ಬರೀ ನಿತ್ಯ ಅನಿತ್ಯ ಅಂತ ಅಷ್ಟೇ ಇದೆ, ಶ್ರುತಿ ನಿತ್ಯ ಅಂತ ಏನಿಲ್ವಲ್ಲ. ಆಚಾರ ಪ್ರಮಾಣ ಕೊಡಬೇಕಾದ್ರೆ ಯಾವಾಗಲೂ ಮುಂದಿನ ಪ್ರಮಾಣ ಏನಾಗಿರುತ್ತೆ? ಇನ್ನೂ ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಮೊದಲಕ್ಕಿಂತ ಇನ್ನೂ ಹೆಚ್ಚು ಪವರ್ಫುಲ್ ಕೊಡ್ತಾ ಹೋಗ್ತಾರೆ. ನಿತ್ಯವಾಕ್ಯ ಅನಿತ್ಯ ವಾಕ್ಯ ಅಂತ ಹೇಳಿದರೆ ಶ್ರುತಿ ನಿತ್ಯವಾಕ್ಯ ಅಂತ ಏನು ಆಧಾರ ಅಂತ ಹೇಳ್ತಾರೆ? ಶ್ರುತಿರ್ವಾವ ನಿತ್ಯ ಅನಿತ್ಯಾವಾವ ಸ್ಮೃತಯ ಯಾಶ್ಚಾನ್ಯ ವಾಚ ಇತಿ ಪೈಂಗಿಶ್ರುತಿ. ಪೈಂಗಿಶ್ರುತಿನೇ ಕೋಟ್ ಮಾಡಿದರು. ಶ್ರುತಿರ್ವಾವ ನಿತ್ಯ, ನಿತ್ಯವಾಕ್ಯ ಅಂದರೆ ಯಾವುದು? ಶ್ರುತಿವಾಕ್ಯಗಳು. ಅನಿತ್ಯಾವಾವ ಸ್ಮೃತಯ, ಸ್ಮೃತಿಗಳೆಲ್ಲ ಏನವು? ಅನಿತ್ಯ ವಾಕ್ಯಗಳು. ಯಾಶ್ಚ ಅನ್ಯಾವಾಚ, ಬರೀ ಸ್ಮೃತಿಗಳಷ್ಟೇ ಅಲ್ಲ, ಬೇರೆ ಈ ವೇದ ಬಿಟ್ಟು ಇನ್ನೇನೇನಿದೆ ಅವೆಲ್ಲ ಏನವೆಲ್ಲ ಕೂಡ ಅನಿತ್ಯ ವಾಕ್ಯಗಳೇ ಇತಿ ಪೈಂಗಿಶ್ರುತಿ. ಮತ್ತಿನ್ನೊಂದು ವಾಕ್ಯ, ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾಶ್ರುತಿ ಅನಾದಿ ನಿತ್ಯಾ ಸಾ ತಚ್ಚ ವಿನಾತಾಂ ರಸಗಮ್ಯತೆ ಇತಿ ಕಾತ್ಯಾಯನ ಶ್ರುತಿ. ಇನ್ನೊಂದು ಶ್ರುತಿ, ವಿಜ್ಞೇಯಂ ಪರಮಂ ಬ್ರಹ್ಮ. ಅನೇಕರು ಆಚಾರ್ಯರು ಕಾಮೆಂಟ್ ಮಾಡ್ತಾರೆ, ಬರೀ ಪುರಾಣ ವಾಕ್ಯ ಕೋಟ್ ಮಾಡಿಬಿಡ್ತಾರೆ ಅಲ್ಲಿ. ಪುರಾಣ ವಾಕ್ಯಗಳೇನಿವೆಲ್ಲ ಕೂಡ ಎಲ್ಲ ವೇದ ವಾಕ್ಯಗಳನ್ನು ಕೋಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಎಲ್ಲೆಲ್ಲೋ ಕೇಳಿ ಮಾತಾಡದೆ ಹೊರತು ನೋಡಿ ಮಾತಾಡೋ ರೀತಿಗಳಲ್ಲ ಇವು. ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕ ಪರಮಾಶ್ರುತಿ. ವಾಕ್ಯ ನೋಡಿ ಹೇಗಿದೆ. ನಾನು ತಿಳ್ಕೋ, ವಿಜ್ಞೇಯಂ ಅಂದ್ರೇನೋ ತಿಳಿಯಲ್ಪಡಬೇಕಾದ ವಸ್ತು. ವಿಜ್ಞೇಯಂ ಅಂದ್ರೇನೋ ತಿಳಿಯಲ್ಪಡಲೇಬೇಕಾದ ವಸ್ತು. ತಿಳಿಯಲ್ಪಡಬೇಕಾದ ವಸ್ತು ಯಾವುದು ಅಂತ ಕೇಳಿದರೆ ಪರಮಂ ಬ್ರಹ್ಮ, ದೇವರು ತಿಳ್ಕೋಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ಏನಾದರೂ ತಿಳ್ಕೊಳ್ಳೇಬೇಕು ಅಂತಿದ್ರೆ ಜೀವನದಲ್ಲಿ ಯಾವುದನ್ನು ಕಳ್ಕೊಳ್ಬಾರದು ಅಂತ ಕೇಳಿದರೆ ದೇವರನ್ನು. ಅದಕ್ಕೆ ತಿಳಿಸ್ಕೊಳ್ಳೋ ವಸ್ತು ಯಾವುದು ಅಂತ ಕೇಳಿದರೆ ಜ್ಞಾಪಿಕಾ ಪರಮಾಶ್ರುತಿ, ಪರಮಾಜ್ಞಾಪಿಕ. ಶ್ರೇಷ್ಠವಾದ ತಿಳಿಸಿಕೊಡ್ತಕ್ಕಂಥ ಸಾಧನ ಯಾವುದು? ಶ್ರುತಿ. ಶ್ರೇಷ್ಠವಾದ ತಿಳ್ಕೊಳ್ಳಬೇಕಾದ ವಸ್ತು ಯಾವುದು? ದೇವರು. ಅರ್ಥ ಆಯ್ತಾ? ದೇವರನ್ನು ತಿಳ್ಕೊ, ಶ್ರುತಿಯಿಂದ ತಿಳ್ಕೊ. ಶಾಸ್ತ್ರ ಯೋನಿತ್ವಾತ್ ಅಂತ. ಅರ್ಥ ಆಯ್ತಾ? ಯಾವುದೋ ಊರಿಗೆ ಹೋಗಿದ್ದ, ಕಾಶಿಗೆ ಹೋದ, ಬಂದ, ಗಂಗಾ ಸ್ನಾನ ಆಯ್ತಾ ಅಂತ ಕೇಳಿದ. ಈ ಗಂಗಾ ನದಿ ಇತ್ತಾರ ಗೊತ್ತೇ ಇಲ್ಲ ಅಂತ ಹೇಳ್ದ. ಅದೇನಾಯ್ತು ಅಲ್ಲಿಗೆ? ಅತ್ಯಂತ ಮುಖ್ಯವಾದನೇ ಬಿಟ್ಟು ಬಂದವ. ಅರ್ಥ ಆಯ್ತಾ? ಇನ್ನು ಏನೇನೋ ಕೆಲಸಕ್ಕೆ ಬಾರದು ಹೇಳ್ತಾನೆ ಅಂತಾನೆ ಮುಖ್ಯ ಬಿಟ್ಬಿಟ್ಟಿದ್ದಾನೆ. ಆ ಜೀವನದಲ್ಲಿ ತಿಳ್ಕೊಳ್ಳೇಬೇಕಾದ ವಸ್ತು ಯಾವುದು ಅಂದರೆ ಬ್ರಹ್ಮ. ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಎಲ್ಲ ತಿಳ್ಕೊಳ್ಳೋ ಶಕ್ತಿ ಇತ್ತೋ ತಿಳ್ಕೊಂಡು ಹೋಗಿಬಿಡಿ. ಆದರೆ ಸ್ವಲ್ಪ ತಿಳ್ಕೊಳ್ಳೋ ಶಕ್ತಿ ಇದ್ದಾಗ ಮನುಷ್ಯ ಏನು ಮಾಡ್ಬೇಕು? ಯಾವಾಗಲೂ ಉತ್ತಮ ತಿಳ್ಕೋಬೇಕು. ಯಾವಾಗಲೂ ಕೂಡ ಸ್ವಲ್ಪ ದುಡ್ಡಿದೆ ಕೊಂಡ್ಕೋಬೇಕಾದ್ರೆ ಯಾವುದಕ್ಕೆ ಉಪಯೋಗಿಸ್ಬೇಕು ಅದನ್ನು? ಒಳ್ಳೆ ಪದಾರ್ಥಕ್ಕೆ ಉಪಯೋಗ, ಕೆಟ್ಟದಕ್ಕೆ ಉಪಯೋಗಿಸ್ಬಾರ್ದು. ಹೆಚ್ಚಿದ್ದಾಗಲೂ ಉಪಯೋಗಿಸ್ಬಾರ್ದು, ಕೆಟ್ಟಿದ್ದಾಗ ಕಡಿಮೆ ಇದ್ದಾಗಲಂತೂ ಎಕಾನಮಿ ಮಾಡ್ತಾನೆ. ಸ್ವಲ್ಪ ಸ್ವಲ್ಪ ಚಾರ್ಜ್ ಇದ್ದಾಗ ಮಿನಿಮಮ್ ಮಾತಾಡ್ತಾನೆ. ಯಾಕೆ? ಆಗೋಗ್ಬಿಟ್ರೆ ಕಷ್ಟ ಅಂತೇಳಿ. ಅವು ಅಂಥ ವಿಷಯ ಮೋಸ್ಟ್ ಇಂಪಾರ್ಟೆಂಟ್ ಮಾತಾಡ್ತಾನೆ. ಹೇಗಿದ್ದೀರಿ? ಹಟ್ಟೆ ಒಳಗೆ ಶುರು ಮಾಡಲ್ಲ, ಇಮ್ಮಿಡಿಯೇಟ್ಲಿ ಮಾತಾಡ್ತಾನೆ. ಆ ರೀತಿಯಲ್ಲಿ ಅತಿ ಮುಖ್ಯವಾದ ವಸ್ತು ಯಾವುದು? ನಮಗಂತೂ ಶಕ್ತಿ ಕಡಿಮೆನೇ ಆದ್ದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಯಾರೀಗ? ದೇವರು. ಅದನ್ನೇ ತಿಳ್ಕೋಬೇಕು ದೇವರನ್ನು. ಉಳಿದನ್ನು ಕಡಿಮೆ ಮಾಡಿ ಜಾಸ್ತಿ ತಿಳ್ಕೊಳ್ಳಿ. ಆಧಾರ ಏನು ತಿಳ್ಕೊಳ್ಳೋಕ್ಕೆ ಯಾವ ರೀತಿ ಉಪಯೋಗ, ಯಾವುದನ್ನು ತಿಳ್ಕೊಳ್ಳೋಕೆ ಅಂತ ಕೇಳಿದರೆ ಸುಮ್ಮನೆ ಯೋಚನೆ ಮಾಡ್ತಾ ಕೂತು ದೇವ್ರು ತಿಳಿತಾನ? ತಿಳಿದಿಲ್ಲ. ಬಸ್ ಎಷ್ಟೊತ್ತಿಗೆ ಯೋಚನೆ ಮಾಡ್ತಾ ಕೂತ್ಕೊಂಡು ತಿಳಿಯುತ್ತಾ? ಅದು ಕೇಳ್ತಾನೆ ಯಾರು ಎಷ್ಟೊತ್ತು ಏನು ಕೇಳ್ತಾನೆ, ಯೋಚನೆ ಮಾಡ್ತಾ ಕೂತು ನಿದ್ದೆ ಬರುತ್ತೆ ಹೊರತು ತಿಳಿಯೋದಿಲ್ಲ. ಅದು ಸುಮ್ಮನೆ ಯೋಚನೆ ಮಾಡಿ ದೇವರು ತಿಳಿಯೋದಿಲ್ಲ. ಜ್ಞಾಪಿಕ ಪರಮಾಶ್ರುತಿ, ದೇವರು ತಿಳಿಸ್ಕೊಡ್ತಕ್ಕ ರೂಪಜ್ಞಾನಕ್ಕೆ ಕಣ್ಣೆ ಹಾಗೋ, ಬ್ರಹ್ಮಜ್ಞಾನಕ್ಕೆ ಯಾವುದು ಸಾಧನ? ವೇದಗಳು ಸಾಧನ. ಅದೇ ಬ್ರಹ್ಮಸೂತ್ರದ ಅರ್ಥ. ಓಂ ಶಾಸ್ತ್ರಯೋನಿತ್ವ ತೋಂ ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕ ಪರಮಾಶ್ರುತಿ ಅನಾದಿ ನಿತ್ಯ. ಅದರಿಂದ ಬ್ರಹ್ಮ ಜಿಜ್ಞಾಸ ಬಂತಲ್ಲ, ಅಥಾತೋ ಬ್ರಹ್ಮ ವಿಶೇಷ ಜಿಜ್ಞಾಸ ವಿಜಿಜ್ಞಾಸ. ದೇವರನ್ನು ಭಾರಿ ತಿಳ್ಕೊಳ್ಳಿ ಅಂತ. ಕೆಲವು ಪದಾರ್ಥ ಸಾಮಾನ್ಯ ತಿಳ್ಕೊತ, ಕೆಲವು ಜಾಸ್ತಿ ತಿಳ್ಕೊಳ್ತಾರೆ. ಅದಕ್ಕೆ ಯಾವುದು ಅತ್ಯಂತ ಇಂಪಾರ್ಟೆಂಟೋ ಅದನ್ನು ಕುಲಂಕಷ ತಿಳ್ಕೊತಾನೆ, ಯಾವುದು ಸೆಕೆಂಡರಿ ಆಗಿರುತ್ತೆ ಏನು ಮಾಡ್ತಾನೆ ಅದನ್ನು ಕುಲಂಕಷ ತಿಳ್ಕೊಳಕ್ಕೆ ಹೋಗೋದಿಲ್ಲ, ಅಷ್ಟು ಗಮನಿಸೋದಕ್ಕೆ ಹೋಗೋದಿಲ್ಲ, ಎಷ್ಟು ಬೇಕೋ ಅಷ್ಟ ನೋಡ್ತಾನೆ. ಅದರಿಂದ ದೇವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಒಂಚೂರು ಸಂಶಯ ಬರದಂತೆ ತಿಳ್ಕೊಬೇಕು. ಲೋಕದ ಬಗ್ಗೆ ಮಾತ್ರ ಏನು ಮಾಡಬೇಕು, ಲೋಕದ ಬಗ್ಗೆ ಎಷ್ಟೋ ಅಷ್ಟು ಜಾಸ್ತಿ ತಿಳ್ಕೊಬಾರ್ದು. ಪೇಪರ್ ಬರುತ್ತೆ, ಯಾರೋ ಅರೆಸ್ಟ್ ಆದ್ರೆ ಅಷ್ಟಾಗಿ ಯಾತಕ್ಕೆ ಏನಾಯ್ತು ಅವೆಲ್ಲ ತೊಗೊಂಡು ಮೇಳಿದ್ರು, ಇಬ್ಬರು ಹೋಗಿರೋ ಪೊಲೀಸು ಮೂರು ಜನ ಹೋಗಿದ್ರು, ನಮಗೇನಾದೆಲ್ಲ ಕೂಡ ಏನಾಯ್ತು. ಈಗ ಕಳ್ಳ ಸಿಕ್ಕ ಮುದೋದಷ್ಟೇ, ಇದನ್ನೆಲ್ಲ ಕೇಳೋಕೆ ಹೋಗೋದಿಲ್ಲ. ಆದರೆ ಬೇರೆ ನಮ್ಮ ವಿಷಯ ನಮ್ಮದೇ ಕಳ್ತಾರ ಏನು ಮಾಡ್ತೀವಾಗ, ಎಲ್ಲಿ ಸಿಕ್ತು ಏನಾಯಿತು ಎಷ್ಟು ಬಂದು ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಯಾಕೆ ನಮಗೆ ಇನ್ವಾಲ್ವ್ಮೆಂಟ್ ಇದೆ, ಅಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಲೌಕಿಕದಲ್ಲಿ ಇನ್ವಾಲ್ವ್ಮೆಂಟ್ ಇರಲೇಬಾರದಾದ್ರಿಂದ ತದಲಂ ಬಹುಲೋಕ ವಿಚಿಂತನೆ, ದೇವರಲ್ಲಿ ಇನ್ವಾಲ್ವ್ಮೆಂಟ್ ಇರಲೇಬೇಕಾದ್ರಿಂದ ಏನು ಮಾಡ್ತಾನೆ, ಹಾಗಿರ್ತಾನೆ ಕತೆ ಕಾದಂಬರಿ ಓದ್ತಾನೆ, ಪೇಜು ನೋಟ್ಸ್ ಎಲ್ಲ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ನೋಟ್ ಬಿಟ್ಬಿಡ್ತಾನೆ. ಆ ಟೆಕ್ಸ್ಟ್ ಬುಕ್ನ ಓದ್ತಾನೆ, ಮತ್ತೆ ಓದ್ತಾನೆ, ಮತ್ತೆ ಓದ್ತಾನೆ, ನೋಟ್ಸ್ ಮಾಡ್ಕೋತಾನೆ, ಸ್ಟಡಿ ಮಾಡ್ತಾನೆ. ಅದಕ್ಕೆ ಮಾರ್ಕ್ಸ್ ಬರುತ್ತೆ, ಅದನ್ನು ಇದ್ರಲ್ಲಿ ಮಾರ್ಕ್ಸಿನ ಪ್ರಶ್ನೆ ಇಲ್ಲ. ಇದು ಬಿಟ್ಟರೆ ಮಾರ್ಕ್ಸ್ ಬರೋದು, ಓದ್ದೆ ಹೋದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಅಲ್ಲಿ ಓದ್ದೆ ಹೋದ್ರೆ ಕಷ್ಟ ಇದ್ರೆ, ಓದಿದ್ರೆ ಕಷ್ಟ ಇದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೇಕು, ನಾವು ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕ್ಬೇಕು. ತಾರಕ ಯಾರು ಅಂದ್ರೆ ದೇವ್ರೊಬ್ಬನೇನೆ. ಅದೇ ರೀತಿ ಉಪಯೋಗಿಸೋ ಪ್ರಮಾಣ ಯಾವುದು, ವೇದನೆ. ನಮ್ಮಲ್ಲಿ ಯಾತಕ್ಕೆ ಗೊತ್ತ ಬರ್ತಾ ಬರ್ತಾ ಕಡಿಮೆ ಆಯ್ತು ಜ್ಞಾನ ಅಂದರೆ, ವೇದಾಧ್ಯಯನ ಕಡಿಮೆ ಆದ ನ್ಯಾಚುರಲ್ ಏನಾಯ್ತಾಗ, ಕಣ್ಣಿಲ್ಲ ಹೋದ ರೂಪಜ್ಞಾನ ಹೇಗೆ ಹೋಗುತ್ತೋ, ಶಾಸ್ತ್ರ ಬಿಟ್ಟ ತಕ್ಷಣ ಬ್ರಹ್ಮಜ್ಞಾನ ಹೋಯ್ತು. ಬಂದರೆ ಶಾಸ್ತ್ರಜ್ಞಾನ ಹೋಗ್ಲಿಕ್ಕೆ ಕಾರಣ ಏನಾಯ್ತು, ಈಗ ಲೌಕಿಕ ಜ್ಞಾನ ಸಬ್ಸ್ಟಿಟ್ಯೂಟ್ ಆಯಿತು. ಹಿಂದೆಲ್ಲ ಕೋರ್ಸ್ಗಳು ಇರಲಿಲ್ಲ, 300-400 ವರ್ಷಗಳಿಂದ ಯಾವುದೂ ಇರಲಿಲ್ಲ. ಅವಾಗ ಏನು ಮಾಡ್ತಿದ್ರು, ಪಠ್ಯಪಾಡಿಗೆ ಎಷ್ಟು ಅಷ್ಟು ಮಾಡ್ಕೊಂಡು ಹುಡುಗಡಿ ಈ ಕಡೆ ಹಾಕಕ್ಕೆ ಬರ್ತಿತ್ತು. ಈಗಾಗಲೇ ಬೇರೆ ಕಡೆ ಅಟ್ರಾಕ್ಷನ್ ಜಾಸ್ತಿ ಆದ್ದರಿಂದ ಆಮೇಲೆ ಕಾಂಪಿಟೇಷನ್ ಬೇರೆ ಶುರುವಾಯಿತು, ಅಟ್ರಾಕ್ಷನ್ನು ಕಾಂಪಿಟೇಷನ್ನು. ಅವಾಗ ನ್ಯಾಚುರಲ್ ಏನಾಯಿತು, ಬರೀ ಅದನ್ನೇ ಓದೋಕ್ಕೆ ಶುರು ಮಾಡಿದೆ, ಪೂರ್ತಿ ಹೋಯಿತು. ಅಲ್ಲಿಗೆ ಕುರುಡನಿಗೆ ಹಾಗೆ ವಸ್ತು ರೂಪಜ್ಞಾನ ಇಲ್ಲ, ಶಾಸ್ತ್ರ ಬಿಟ್ಟ ತಕ್ಷಣ ಬ್ರಹ್ಮಜ್ಞಾನ ಹೋಯಿತು. ಅನಾದಿನಿತ್ಯ ಸಾತಚ್ಚ, ಶ್ರುತಿಗೆ ಏನಿದೆ ಅಷ್ಟು ಗಮನ ಉಂಟು ಅಂತ ಕೇಳಿದರೆ, ಅನಾದಿನಿತ್ಯ ಸಾತಚ್ಚ ಇನ್ನೊಂದು ಪ್ರಶ್ನೆಗೆ ಉತ್ತರ ಇದೆ. ಉದಾಹರಣೆಗೆ ಯಾರೋ ಮತಾಚಾರ್ಯ ಇದ್ದಾನೆ, ನನ್ನ ಮತನೇ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾನೆ, ಭಾಳ ಕೇಳ್ಕೊಂಡ್ಬಿಡ್ತೀವಿ, ಒಂದು ಪ್ರಶ್ನೆ ಬರುತ್ತೆ, ನೀವಿಗಿಂತ ಮುಂಚೆ ಇದ್ದವ್ರ ಗತಿ ಏನಾಗಿದ್ರೆ, ಹೌದಲ್ಲ, ಅವ್ರೇನು ನಂಬಿದ್ರು ಹೇಳೋ, ಉತ್ತರ ಇಲ್ಲ. ಅಥವಾ ನಿನ್ನ ಮತ ಹೋದ್ರ ಗತಿ ಏನಾಗಬೇಕು, ಲಿಮಿಟೆಡ್ ಆಗಲಿಲ್ಲ ನಿಂದ. ಈಗ ನಮ್ದು ಹಾಗಲ್ಲ, ವೇದಗಳು ನಿತ್ಯ, ಜನಗಳು ನಿತ್ಯ, ದೇವರು ನಿತ್ಯ. ಸೊ ಏನಿದೆ ಈಗ, ಎಲ್ಲ ಕಾಲಕ್ಕೂ ಬರುತ್ತೆ. ಒಂದು ತುಂಬಿಗೆ ನೀರಿಟ್ಟಿದ್ದ ಮೂದ ಇತ್ತು, ಖಾಲಿ ಆಯಿತು, ನಾವು ಬಾವಿ ಇದೆ, ಎಷ್ಟು ದಿವಸ ಉಪಯೋಗಿಸುವುದನ್ನ, ಸಮುದ್ರ ಬತ್ತದೇ ಇಲ್ಲ. ವೇದಗಳು ಏನವೋ, ಅನಂತಾವೈ ವೇದ, ಆದ್ದರಿಂದ ಎಲ್ಲ ಕಾಲಕ್ಕೂ ವೇದಗಳು. ಅದೇ ಆಚಾರ್ಯ ಯಾತಕ್ಕೆ ಬಂದರು ಅಂದರೆ, ಕ್ರಿಯೇಟ್ ಮಾಡಲಿಕ್ಕೆ ಬರಲಿಲ್ಲ, ಮುಚ್ಚಿದ್ದು ತೆಗೆದು ತೋರಿಸಕ್ಕೆ ಬಂದರು ಅಷ್ಟೇ. ಸೊ ಆದ್ದರಿಂದನೇ ದೋಷ ಇಲ್ಲ. ನಾವೇ ಸ್ವಂತ ಮತ ಮಾಡ್ತೀವಿ ಅಂತ ಯಾರು ಹೇಳ್ತಾರೋ ಅವ್ರೇನು ತಪ್ಪು ಮಾಡ್ತಾರೆ, ಹಿಂದಿನವರು ಇದೆಲ್ಲ ತಮ್ಮ ಮತ ನಿತ್ಯ ಅಲ್ಲ ಅಂತ ತಾವೇ ಹೇಳ್ಕೊಂಡಾಗುತ್ತೆ. ದೇರ್ಫೋರ್ ನಾಟ್ ಎಟರ್ನಲ್ ಅದು, ದೇರ್ಫೋರ್ ಅದು ಟೆಮ್ ಅದು ವ್ಯಾಲ್ಯೂನೇ ಲಿಮಿಟೆಡ್ ಆಯಿತು. ಆಚಾರ ಮಾಡಿದ್ದೆಲ್ಲ ಅದಕ್ಕೆ ಹಿಂದೆ ಹೇಳಿದ್ದೆ ಹೇಳ್ತೇವೆ ಅಂತ ಹೇಳಿದರೆ ಹೊರತು ಹೊಸ್ತಾಗಿ ಹೇಳ್ತೇವೆ ಅಂತ ಹೇಳಿಲ್ಲ. ಜ್ಞಾಪಿಕಾ ಪರಮಾಶ್ರುತಿ ಅನಾದಿ ನಿತ್ಯ ಸಾತಚ್ಚ ವಿನಾತಾಂ ರಸಗಮ್ಯತೆ ಇತಿ ಕಾತ್ಯಾಯನ ಶ್ರುತಿ. ಸಹಸ್ರಧ ಮಹಿಮಾನ ಸಹಸ್ರಂ ಯಾವತ್ ಬ್ರಹ್ಮ ವಿಷ್ಠಿತಂ ತಾವತಿ ವಾಕ್. ಇನ್ನೊಂದು ಇಂಪಾರ್ಟೆಂಟ್, ಸಹಸ್ರದ ಮಹಿಮಾನ ಸಹಸ್ರಂ, ದೇವ್ರ ಮಹಿಮೆ ಎಷ್ಟು ಗೊತ್ತಾ, ಹೇಳೋದಕ್ಕೆ ಸಾವಿರ ಸಾವಿರ ಅನಂತ ಅನಂತ. ಮತ್ತು ಶಾಸ್ತ್ರ ಎಂಥದ್ದು ಗೊತ್ತಾ, ಯಾವತ್ ಬ್ರಹ್ಮ ವಿಷ್ಠಿತಂ ತಾವತಿ ವಾಕ್. ಬ್ರಹ್ಮ ಯಾವತ್ ವಿಷ್ಠಿತಂ, ವಿಷ್ಠಿತಂ ಅಂದರೆ ವ್ಯಾಪ್ತಂ, ಪ್ರವೇಶ, ವ್ಯಾಪ್ತಿ. ಎಲ್ಲಿ ಎಲ್ಲಿ ಬ್ರಹ್ಮ ಎಷ್ಟು, ದೇವರು ಎಷ್ಟು ವ್ಯಾಪ್ತನಾಗಿದ್ದಾನೋ ವೇದಗಳು ಅಷ್ಟೇ ವ್ಯಾಪ್ತವಾಗಿದೆ. ಅರ್ಥ ಆಯ್ತಾ, ಈಗ ವೇದಗಳ ವ್ಯಾಪ್ತಿ ಎಷ್ಟು ಅಂದರೆ, ದೇವರ ವ್ಯಾಪ್ತಿ ಎಷ್ಟು, ವೇದಗಳ ವ್ಯಾಪ್ತಿಯೂ ಅಷ್ಟೇ. ವೇದಾಭಿಮಾನಿ ಯಾರು, ಮಹಾಲಕ್ಷ್ಮಿ. ಸೊ ಇವರು ಲಕ್ಷ್ಮೀನಾರಾಯಣ ಇಬ್ಬರು ಎಷ್ಟು ವ್ಯಾಪ್ತರು, ಸಮವ್ಯಾಪ್ತ. ಅರ್ಥ ಆಯ್ತಾ, ಇಬ್ಬರು ಲಕ್ಷ್ಮೀ ಇಬ್ಬರು ಸಮವ್ಯಾಪ್ತರಾಗಿದ್ದರೆ ಅವ್ರು ಏನಂತ ಹೆಸರಾಯಿತು, ಸಮಾನ ಅಂತ ಹೆಸರಾಯಿತು. ವಾಯುದೇವರು ವ್ಯಾಪ್ತರಲ್ಲ, ಉಳಿದ ಯಾರು ವ್ಯಾಪ್ತರಲ್ಲ, ಇಬ್ಬರೇ ವ್ಯಾಪ್ತರು, ಲಕ್ಷ್ಮಿ ಮತ್ತು ನಾರಾಯಣ. ಅದಕ್ಕೆ ಯಾವತ್ ಬ್ರಹ್ಮ ವಿಷ್ಠಿತಂ ತಾವತಿ ವಾಕ್, ಬ್ರಹ್ಮ ಎಷ್ಟು ವ್ಯಾಪ್ತನಾಗಿದ್ದಾನೋ ವೇದವಾಕ್ಯವು ಅಷ್ಟೇ ವ್ಯಾಪ್ತವಾಗಿದೆ. ಮೊದಲೇದೇನು, ವೇದವಾಕ್ಯಗಳು ನಿತ್ಯ ಅಂತ ಹೇಳಿದ್ದರಿಂದ ಎಲ್ಲ ಕಾಲಕ್ಕಿರುತ್ತೆ ಅಂತಾಯ್ತು. ಈ ವ್ಯಾಪ್ತ ಅಂತ ಹೇಳಿದ್ರಿಂದ ಎಲ್ಲ ಸ್ಥಳದಲ್ಲಿ ಇರುತ್ತೆ ಅಂತಾಯ್ತು. ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ, ಎರಡು ಕೂಡ ಯಾವುದಕ್ಕಿದೆ, ವೇದಕ್ಕಿದೆ. ವರ್ಣಗಳು ಹಾಗೆ, ವರ್ಣಗಳು ಸರ್ವತ್ರ ವ್ಯಾಪ್ತ. ಮತ್ತೆ ಹೇಳ್ತಾರೆ, ಕಶ್ಚಂದ ಸಾಂಯೋಗ ಮಾ ವೇದ ಧೀರ, ವೇದಗಳು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಅದು ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯ ಗೊತ್ತಾ? ಈಗ ಅಷ್ಟು ವ್ಯಾಪ್ತವಾದ ವೇದ, ಅನಂತವಾದ ವೇದ, ಪೂರ್ತಿ ತಿಳಿ ಯಾರಿಗೆ ಸಮುದ್ರದಲ್ಲಿ ಪೂರ್ತಿ ಸ್ನಾನ ಮಾಡೋದನ್ನ ಏನು ಮಾಡ್ಬೇಕು? ಇಂಚು ಬೈದು ಸ್ನಾನ ಮಾಡೋದನ್ನ ಆಗ್ತದೇ ತಿಳ್ಕೊಂಡು ಹೋಗ್ತಾನೆ, ಆಗ್ಲೇ ಸಾಧ್ಯ ಇಲ್ಲ. ಅದಕ್ಕೆ ಅದ್ರ ಸ್ನಾನ ಮರ್ತು ಮಾಡಕ್ ಬರುತ್ತೆ, ಪೂರ್ತಿ ಮಾಡಲಿಕ್ಕೆ ಬರದೇ ಹೋದ್ರೂ ಕೂಡ ನಮ್ಮ ಸ್ನಾನ ಪೂರ್ತಿಯಾಗುತ್ತೆ, ನೀರು ಪೂರ್ತಿಯಾಗಿರೋದಿಲ್ಲ. ಸೊ ವೇದಾಧ್ಯಯನ ಪೂರ್ತಿ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ, ಉದ್ಧಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಕ್ ಬರುತ್ತೆ. ಕಶ್ಚಂದ ಸಾಂಯೋಗ ಮಾವೇದ ತೀರ, ಪ್ರಶ್ನೆ ಇದು, ಉತ್ತರ ಅದೇ. ಕಹ ಛಂದ ಸಾಂಯೋಗ ಮಾವೇದ ತೀರ, ಛಂದ ಸಾಂಯೋಗಂ ಕಹ ಆವೇದ? ಬ್ರಹ್ಮವಾಯುಗಳಿಗೆ ಗೊತ್ತು, ಬೇರೆಯವರಿಗೆ ಗೊತ್ತಿಲ್ಲ ಅಂತ. ಕಾ ಶಬ್ದಕ್ಕೇನರ್ಥ? ಬ್ರಹ್ಮವಾಯು. ಕಸ್ಮೈ ದೇವಾಯ ಹವಿಷಾ ವಿಧೇಮ, ಇನ್ನೊಂದು ಅರ್ಥ. ಕಾ ಅಂದ್ರೆ ದೇವರಂತೂ ಕೂಡ ಅರ್ಥ. ಏಕೋ ನೈಕಃ ಕವ ಸವ ಕಿಂ ಕಿಂ ಯತ್ತತ್ವದ ಅನುತ್ತೇವೆ. ವೇದದ ಪೂರ್ತಿ ಅರ್ಥ ವೇದವ್ಯಾಸರಿಗೆ ಗೊತ್ತು, ಆಮೇಲೆ ಯಾರು ಬ್ರಹ್ಮವಾಯುಗಳಿಗೆ ಗೊತ್ತು. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಒಂದು ಪ್ರಶ್ನೆ ಒಂದು ಉತ್ತರ. ಕಶ್ಚಂದ ಸಾಂ ಯೋಗ ಮಾವೇದ ಧೀರ, ಇದನ್ನು ಟಿಕರ್ ಅಲ್ಲಿ ಯೋಜನೆ ಮಾಡ್ತಾರೆ. ಯೋಗಂ ಅಂದರೆ ಯೋಗಿಕ ಅರ್ಥವನ್ನು, ಒಳಗಿರೋ ಅರ್ಥನ ಪೂರ್ತಿ ಇಟ್ಕೊಂಡು ಬೇರೆಯವರಿಗೆ ಆಗೋದಿಲ್ಲ, ಅದು ನಮಗೆಲ್ಲ ಎಚ್ಚರಿಕೆ. ಫ್ಯಾಕ್ಟ್ ತೊಗೊಂಡ್ರೆ ಅವರಿಗೆ ತಿಳಿಯುತ್ತೆ, ಬೇರೆಯವರಿಗೆ ತಿಳಿಯೋದಿಲ್ಲ. ಕಶ್ಚಂದ ಸಾಂ ಯೋಗ ಮಾವೇದ ಧೀರ, ಕೋಧಿಷ್ಠ್ಯಾಂ ಪ್ರತಿ ವಾಚಂ ಪಪಾದ. ಪ್ರತಿ ಮಾತನ್ನು ಕೂಡ ತನ್ನ ಬುದ್ಧಿಯೊಳಗೆ ಯಾರು ಹಾಕ್ಕೊಳ್ಳೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಈಗ ವೇದಗಳ ಮಹಿಮೆನೂ ಆಯಿತು, ವೇದಗಳ ಇಂಪಾರ್ಟೆನ್ಸು ಆಯಿತು, ಅದನ್ನೆಲ್ಲ ತಿಳಿಸ್ತಾರೆ. ಅದ್ರ ಬಗ್ಗೆ ಇನ್ನೂ ಅರ್ಥ, ಅದರ ಟೀಕಾರ ಅರ್ಥ ಬರುತ್ತೆ ಎಲ್ಲದಕ್ಕೂ ಕೂಡ. ಅದು ನಾಳೆ ನಾಳೆ ಪಾಠ ಇರೋದಿಲ್ಲ, ಕೆಲವರಿಗೆ ಏಕಾದಶಿ, ಕೆಲವರಿಗೆ ಇದು ಏನೋ ಇರೋದ್ರಿಂದ ಆಗಲ್ಲ. ನಾಡಿದ್ದು ಮಾಮೂಲಾಗಿರೋದು. ಓಂ ಜನ್ಮ ಚೇಷ್ಟೆ ಯಥೋನ್ಮಯ ಅಧಿತಾರ.